நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரையை. பரம பவித்திரவாத ஸ்ரீமத் பாகவத மகாபுராண ಎಷ್ಟು ವಿಶೇಷವಾದ ಮಹಾತ್ಮ್ಯವನ್ನು ಹೊಂದಿದೆ ಅನ್ನೋದನ್ನು ಸ್ವತಃ ವೇದವ್ಯಾಸ ದೇವರು ಅನೇಕ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಪದ್ಮಪುರಾಣದಲ್ಲಿ ಅದರ ವಿಶೇಷ ಮಹಾತ್ಮ್ಯವನ್ನು ಹೇಳ್ತಾರೆ. ಅದರ ಆರಂಭದಲ್ಲಿ ಯಾವ ರೀತಿಯಾಗಿ ಶ್ರೀಮದ್ ಭಾಗವತ ಅತ್ಯಂತ ವಿಲಕ್ಷಣವಾದ ಗ್ರಂಥ ಅಂತ ತಿಳಿಸೋದಕ್ಕೋಸ್ಕರವಾಗಿ ಒಂದು ಉಪಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ. ನಾರದರ ಸಂಚಾರ ಮಾಡ್ತಾ ಮಾಡ್ತಾ ಭೂಲೋಕದಲ್ಲಿ ನೋಡಿದರು, ವಿಚಿತ್ರವಾದ ದೃಶ್ಯವನ್ನು ಕಂಡರು. ತರುಣಿಯಾದ ತಾಯಿ, ವೃದ್ಧರಾದ ಮಕ್ಕಳು, ಆಶ್ಚರ್ಯವಾಯಿತು. ಲೋಕದಲ್ಲಿ ತೀರಾ ವಿಚಿತ್ರ, ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲದಿರತಕ್ಕಂಥ ವಿಚಾರವನ್ನು ಕಂಡಂತೆ ಆಯಿತು. ಆಗ ಆಶ್ಚರ್ಯಪಟ್ಟಂತೆ ಮಾಡಿ ಕೇಳ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾರದರು ಯಾಕೆ ಇದೆಲ್ಲ ಮಾಡಬೇಕಾಗಿತ್ತು, ಸಂಚಾರ ಯಾಕೆ ಮಾಡಬೇಕು ಅಂತ. ನಾರದರು ತುಂಬ ಪುರಾಣಗಳಲ್ಲಿ ಕೇಳ್ತೇವೆ, ನಾರದರು ಸಂಚಾರ ಮಾಡ್ತಾ ಬಂದರು, ದೃಶ್ಯವನ್ನು ಕಂಡ್ರು, ಹಾಗೆಲ್ಲ ಕೇಳ್ತೇವೆ. ನಾರದರು ಹೇಗೆ ಮಾಡ್ತಾರೆ, ಯಾಕೆ ಹಾಗೆ ಮಾಡ್ತಾರೆ, ಅದನ್ನು ಪಂಚಮಸ್ಕಂದದಲ್ಲಿ ಹೇಳ್ತಾರೆ. ಇವತ್ತು ಭರತಖಂಡಕ್ಕೆ ರಾಜಧಾನಿ ಅಂತ ಹೇಳಿದರೆ ಬದರಿ ಕ್ಷೇತ್ರ. ಇದರ ಗುರುಗಳು ಅಂದರೆ ನಾರದ ಮುನಿಗಳು ಮತ್ತು ಪಂಚಮಸ್ಕಂದ ಭಾಗವತ ಹೇಳಿದೆ. ಈ ಟೀಚರು ಪ್ರಿನ್ಸಿಪಾಲ್ ಹೇಗೆ ಇನ್ಸ್ಪೆಕ್ಷನ್ ಮಾಡೋದವ್ರ ಪದ್ಧತಿನೂ ಹಾಗೆ ನಾರದರ ಕೆಲಸ ಇದೆ. ನಾರದರು ಆ ರೀತಿ ಕಾಲಕಾಲಕ್ಕೆ ಸಂಚಾರವನ್ನು ಮಾಡುತ್ತಾ ಏನಾಗ್ತಾ ಇದೆ ಭೂಲೋಕದಲ್ಲಿ ಎಂಬುದನ್ನು ಜ್ಞಾನದ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು, ಬೇರೆ ವಿಚಾರಗಳು ಬೇರೆ, ಜ್ಞಾನದ ವಿಮರ್ಶೆಯನ್ನು ಮಾಡ್ತಕ್ಕಂಥವ್ರು. ಆಗ ಅವರಿಗಿಂಥ ಒಂದು ವಿಶೇಷವಾದ ದೃಶ್ಯ ಕಂಡು, ಮತ್ತು ನಾರದರ ಯತಿಗಳು ಬೇರೆ, ಸನ್ಯಾಸಿಗಳು, ಸತತ ಸಂಚಾರ ಮಾಡ್ತಕ್ಕಂಥದ್ದು ಅವರ ವಿಧಿ. ಒಂದು ಕಡೆ ವಿಧಿ, ವಿಶೇಷವಾದ ಕರ್ತವ್ಯ, ಎರಡೂ ಸೇರಿದ್ದರಿಂದ ನಾರದರು ಹಾಗೆ ಯಾಕೋ ಬರ ನಾರದರು ಆ ರೀತಿಯಲ್ಲಿ ಸಂಚಾರ ಮಾಡೋದವರು ವಿಶೇಷವಾದ ಕರ್ತವ್ಯ ಆದ್ದರಿಂದನೇ ಅದೇ ಭಗವತ್ ಪೂಜೆ. ಯಾರು ಯಾವ ಕೆಲಸ ಮಾಡಬೇಕು ಅಂತ ಭಗವಂತ ವಿಧಿಸಿರ್ತಾನಲ್ಲ, ಅದನ್ನು ಕೃಷ್ಣಾರ್ಪಣ ವಿಧಿಯಿಂದ ಮಾಡೋದೇ ಭಗವತ್ ಪೂಜೆ. ಆದ್ದರಿಂದ ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಿದ್ಧಿಂ ವಿಂದತಿ ಮಾನವ. ಇನ್ನೊಬ್ಬರು ಕೆಲಸವನ್ನು ಮಾಡಿದರೆ ನಮಗೆ ಪ್ರಯೋಜನ ಅಲ್ಲ, ನಮಗೆ ಫಲ ಇಲ್ಲ. ನಾವು ಮಾಡಬೇಕಾದ ಕೆಲಸವನ್ನು ಮಾಡಿದರೆ ಮಾತ್ರನೇ ಫಲ. ಆಧುನಿಕರಿಗೆ ತಮ್ಗೆ ಗೊತ್ತು, ತಾವು ಮಾಡೋ ಆಫೀಸ್ಗೆ ಹೋಗಿ ಕೆಲಸ ಮಾಡಿದ ಸಂಬಳ ಕೊಡ್ತಾರೆ ಹೊರತು ಇನ್ನೊಂದು ಆಫೀಸ್ಗೆ ಹೋದರೆ ಕೊಡೋದಿಲ್ಲ. ಒಂದೇ ಕಾಲೇಜ್ ಟೀಚರ್ ಆಗಿರೋರು ಬೇರೆ ಸಬ್ಜೆಕ್ಟ್ ಮಾಡಿದ್ರು ಕೊಡೋದಿಲ್ಲ, ಅದೇ ಸಬ್ಜೆಕ್ಟೇ ಮಾಡಬೇಕು, ಆ ಟೈಮ್ನಲ್ಲೇ ಮಾಡಬೇಕು. ಅದು ವಿಧಿ ಹೇಗೋ ವರ್ಣ ಆಶ್ರಮ ಉಚಿತವಾದಂತಹ ವರ್ಣ ಆಶ್ರಮ ದೇಶ ಕಾಲ ಇತ್ಯಾದಿಗಳಿಗೆ ಅನುಗುಣವಾಗಿ ಭಗವಂತ ಪ್ರತಿಯೊಬ್ಬರಿಗೂ ಸಹ ಕರ್ತವ್ಯವನ್ನು ವಿಧಿಸಿದ್ದಾನೆ. ಅದನ್ನು ಮಾಡಿದರೆ ಮಾತ್ರ ಭಗವಂತ ಪ್ರೀತನಾಗೋದು. ಅದನ್ನೇ ಭಗವಂತ ಹೇಳಿದ್ದು, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ಇನ್ನೊಂದು ಕಡೆ ಪರಧರ್ಮೋ ಭಯಾವಹ, ಎರಡು ಮಾತು ಬರುತ್ತೆ ಭಗವದ್ಗೀತೆಯಲ್ಲಿ. ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು, ಅಕಸ್ಮಾತ್ ಮಾಡಲಿಕ್ಕೆ ಪೂರ್ತಿ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಲೋಪ ಆದರೂ ಪರವಾಗಿಲ್ಲ. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ಬೇರೆ ಧರ್ಮವನ್ನು ಸಮಗ್ರ ಮಾಡೋದಕ್ಕಿಂತ ನಮ್ಮ ಧರ್ಮವನ್ನು ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ, ಕರ್ತವ್ಯವನ್ನೇ ಮಾಡಬೇಕು. ಆದರೆ ಪರಕೀಯ ಧರ್ಮವನ್ನು ಮಾಡೋದರಿಂದ ಅದು ಧರ್ಮಲೋಪ, ಅದರಿಂದಾಗಿಯೇ ಫಲಲೋಪ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಭಗವಂತ ಕೊಟ್ಟಿದ್ದಾನೆ. ನಾರದರ ಈ ಒಂದು ಕಾರ್ಯ ತುಂಬ ಜನಕ್ಕೆ ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರ. ಮತ್ತೆ ಮತ್ತೆ ಸಂಚಾರ ಮಾಡಲಿಕ್ಕೆ ಅವರು ದೇವರೇ ವಿಸಿರತಕ್ಕಂಥ ವಿಶಿಷ್ಟವಾದಂಥ ವಿಧಿ. ಆದ್ದರಿಂದ ಆ ದೃಶ್ಯವನ್ನು ಕಂಡು ತಕ್ಷಣ ಅವರು ಕೇಳಿದರು, ಆಗಳು ಕಾರಣ ಹೇಳಿದರು. ಹೀಗಾಗಿದೆ ಕಲಿಯುಗದಲ್ಲಿ ಜನ ಭಕ್ತಿ, ಜ್ಞಾನ, ವೈರಾಗ್ಯ ಮೂರನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ. ಯಾವುದಕ್ಕೆ ಪೋಷಣೆ ಇಲ್ಲ ಅದು ಸೊರಗುತ್ತೆ, ಪೋಷಣೆ ಇಲ್ಲದೆ ಹೋದಾಗಲೇ ಸೊರಗುತ್ತೆ. ಜ್ಞಾನಕ್ಕೆ ಪೋಷಣೆ ಇಲ್ಲ, ಅದೇ ರೀತಿ ವೈರಾಗ್ಯಕ್ಕೆ ಪೋಷಣೆ ಇಲ್ಲ, ಭಕ್ತಿ ಇನ್ನು ಹೇಗಿರಬೇಕು. ಆದ್ದರಿಂದ ಭಕ್ತಿಯ ಸಂತತಿ ಆದರೂ ಭಕ್ತಿಯೂ ಕೃಶವಾಯಿತು, ಅವು ವೃದ್ಧರಾಗಿ ಎಚ್ಚರ ತಪ್ಪಿ ಬಿದ್ದಿದ್ದು ಅಂತ ಹೇಳಿದ್ದಾರೆ. ಇವತ್ತು ಜ್ಞಾನದ ಸ್ಥಿತಿ ಆಗಿರೋದು ಹಾಗೇನೆ, ಎಲ್ಲೋ ವಿದ್ಯಾಪೀಠ ನಾಲ್ಕು ಮಠಗಳಲ್ಲಿ ಕಾರ್ಯಕ್ರಮ ಆಗುತ್ತೆ ಅಂತ ಬಿಟ್ಟರೆ ಇರೋದು ಕೋಟ್ಯಂತರ ಜನ, ತಲುಪೋದು ನೂರಾರು ಜನಕ್ಕೆ ಮಾತ್ರ ಅಂತ ತಿಳ್ಕೊಂಡ್ರೆ ಅದು ಆಗೋದಿಲ್ಲ ಅಂತಲೇ ಅರ್ಥ. ಸತ್ತಂತೆ ಲೆಕ್ಕ ತಾನೇ, ಜ್ಞಾನ ಇವತ್ತು ಸತ್ತಂತೆಯೇ ಲೆಕ್ಕ. ಈ ಮಾತನ್ನು ಋಷಿಕೇಶ ತೀರ್ಥರ ಸಂಪ್ರದಾಯ ಪದ್ಧತಿ ಎಲ್ಲವೂ ಕಾಣುತ್ತೆ. ಆಚಾರ್ಯ ಚಿಕ್ಕ ಮಗು, ಕೈಯಲ್ಲಿ ದಂಡ ಹಿಡ್ಕೊಂಡು ಓಡಾಡ್ತಾ ಇದ್ರು. ತಂದೆ ಕೇಳಿದರು, ಏನು ವಾಸುದೇವ ಯಾತಕ್ಕೆ ಹೀಗೆ ದಂಡ ಹಿಡ್ಕೊಂಡು ಓಡಾಡ್ತಿ ಅಂತ ಕೇಳಿದ್ರು. ತಕ್ಷಣ ಆಚಾರ್ಯ ಹೇಳಿದರು, ಶ್ರೀಮದ್ ವೈಷ್ಣವ ಮಾತನೋಪಿ ಸುಮತಂ ತಾತೇತಿ ಪುತ್ರೋದಿತಃ. ಅಪ್ಪ, ನಾನು ವೈಷ್ಣವ ಮತವನ್ನು ಸ್ಥಾಪನೆ ಮಾಡ್ತೇನೆ, ಹರಿರೇವ ಪರಹ ಹರಿರೇವ ಗುರು ಅನ್ನೋ ಸಿದ್ಧಾಂತವನ್ನು ಹೇಳ್ತೇನೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಮಗು ಇದು ಕಲಿಗಾಲ, ದೇವ್ರ ವಿಚಾರ ಯಾರಿಗೆ ಬೇಕಾಗಿದೆ ಸಮಯದಲ್ಲಿ, ಆತ್ಮಹತ್ಯೆ ಮತ ಪ್ರಸಾರ ಮಾಡೋದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾರೆ. ಅಂದರೆ 800 ವರ್ಷಗಳ ಹಿಂದೆ ನಡೆದಾಗಲೇ ಎಷ್ಟು ಜನ ವಿರುದ್ಧವಾದ ಗತಿಯಲ್ಲಿ ಹೋಗಿದ್ರು ಅಂತ ಗೊತ್ತಾಗ್ತದೆ. ಈಗಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. IT-BT-ಗಳೇನಿರಲಿಲ್ಲ ಆ ಕಾಲಕ್ಕೆ, ಅಷ್ಟಾಗಿತ್ತು ಅಂದರೆ ಈಗ ಎಷ್ಟೆಷ್ಟೋ ಆಗೋಗ್ಬಿಟ್ಟಿದೆ. ಆಗ ಆಚಾರ್ಯ ಹೇಳ್ತಾರೆ, ಅದಕ್ಕೆ ಅದು ನಿರಾಶೆಯಿಂದ ಮಧ್ಯಗೆ ಹೇಳಿದ ಮಾತು, ನಿರಾಶೆಯಿಂದ ಹೇಳಿದ್ರು. ಆಚಾರ್ಯ ಹೇಳ್ತಾರೆ, ಇಲ್ಲ ಮಾಡೇ ಮಾಡ್ತೇವೆ ಅಂತೇಳಿದ್ರು. ಆಗ ಅವರು ಸವಾಲು ಹಾಕಿದರು, ಹಾಗಿದ್ದರೆ ನಿಮ್ಮ ಕೈಯಲ್ಲಿ ಕೋಲು ಇದೆಯಲ್ಲ, ಈ ಕೋಲು ಚಿಗರೋದು ಒಂದೇ, ಮತ ಪ್ರಸಾರ ಮಾಡೋದೋ ಒಂದೇ ಅಂತ ಹೇಳಿಬಿಟ್ರು. ತಕ್ಷಣ ಆಚಾರ್ಯ ಮಾತಾಡಲೇ ಇಲ್ಲ, ತಂದೆ ನೋಡ್ತಿದ್ದಾಗಲೇ ಒಂದು ತಗ್ಗು ತೋಡಿದ್ರು ಇಟ್ಟರು. ಹೀಗಂದರು, ತಂದೆ ಏನೋ ಮಗು ಏನೋ ಆಟ ಆಡುತ್ತೆ ಅಂತ ತಿಳ್ಕೊಂಡ್ರು, ಮರುದಿಸೋರು ಬಡ ಬೆಳೀತಾ ಇದೆ ಆಗಲೇ. ಇವತ್ತು ನಾವು ಪಾದಕ್ಷೇತ್ರ ವಾಸ್ತಿ ಇವತ್ತಿರುತ್ತೆ, ಹಿಂದೆ ಹೋದ್ರೆ ದೊಡ್ಡ ವೃಕ್ಷ ಉಂಟು, ಆಲದ ವೃಕ್ಷ, ಇವತ್ತು ಆಚಾರ್ಯ ಹಾಕಿದ ಆಲದ ವೃಕ್ಷ 800 ವರ್ಷಗಳಾದರೂ ಬೆಳೀತಾ ಇದೆ ಅಂತ ಹೇಳಿದರೆ ಆಚಾರ್ಯರು ತೋರಿಸ್ತಾರೆ ಕಲಿಯುಗದಲ್ಲೂ ಸಾಧ್ಯ ಇದೆ. ಆದರೆ ಅದಕ್ಕೆ ಮನಸ್ಸು ಬೇಕು, ಯೋಗ್ಯ ವಕ್ತೃ, ಯೋಗ್ಯ ಶ್ರೋತೃ, ಯೋಗ್ಯ ಒಂದು ಪರಿಸರ ಮೂರಿತ್ತು ಅಂದರೆ ಯೋಗ್ಯರಿಗೆ ತಲುಪೋದಲ್ಲಿ ಸಂಶಯ ಇಲ್ಲ. ಎಷ್ಟೇ ಕಡಿಮೆ ದಿನಕ್ಕಾದರೂ ಸಹ ಅದು ನಡೀತಾ ಇದ್ರೆ ಲೈಫ್ ಅಂತಿರುತ್ತೆ ಕೊನೆ ಪಕ್ಷ. ಇಲ್ಲ ಹೋದರೆ ಪಾತ್ರ ಒಣಗಿ ಹೋದರೆ ಭಾರಿ ಅಪಾಯವು. ಆ ದೃಶ್ಯ ಇವತ್ತಿನ ಕಲಿಯುಗದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸತ್ಯವಾದ ಕಥೆ ಅನ್ನೋದಕ್ಕೆ ನಿದರ್ಶನ. ಜ್ಞಾನ ಎಚ್ಚರ ತಪ್ಪಿದೆ. ಎಚ್ಚರ ತಪ್ಪಿದೆ ಅಂದರೆ ಇವತ್ತು ಮಿಥ್ಯಾಜ್ಞಾನನೇ ಜ್ಞಾನ ಅನಿಸ್ಕೊಂಡ್ಬಿಟ್ಟಿದೆ. ದೇವರು ಬೇಡ ಜನಗಳಿಗೆ, ನಾಸ್ತಿಕ ಇನ್ನೊಂದು ಕಡೆಗೆ, ಕಂಡವರೆಲ್ಲ ದೇವರು ಎರಡು ಗುಂಪು, ದೇವರೇ ಬೇಡದ ಗುಂಪು ಒಂದು, ಕಂಡವರೆಲ್ಲ ದೇವರು, ಬೂದಿ ಕೊಡೋರೆಲ್ಲ ದೇವರಾದ್ರೆ ಗತಿಯೇನಾಗಬೇಕು. ಇವತ್ತು ಬೂದಿ ಕೊಡೋರೆಲ್ಲ ದೇವರೇ, ಬೀದಿಗೊಬ್ಬ ಬಾಬ ಅವನೇನು ಪವಾಡಗೆ ಬಾಡ ಅಂತ ಹೇಳ್ಕೊಡೋ, ನಾನೇ ದೇವರು ಅಂತ ಹೇಳ್ಕೊಂಡ್ಬಿಡ್ತಾನೆ ಡೈರೆಕ್ಟಾಗಿ. ಅದನ್ನು ನಿಯಂತ್ರಣ ಮಾಡೋರಿಲ್ಲ. ನಾನು ಇವತ್ತು ಮಂತ್ರಿ ಅಂತ ಹೇಳ್ಕೊಂಡು ಹಿಡ್ಕೊಂಡು ಹೋಗ್ತಾರೆ ಅಲ್ದವನು, ಇವತ್ತು ನಾನು ರಾಷ್ಟ್ರಪತಿ ಹಿಡ್ಕೊಂಡು ಹೋಗ್ತಾರೆ, ದೇವ್ರಂದ್ರೆ ಯಾರು ಹಿಡ್ಕೊಂಡು ಹೋಗೋದೇ ಅಲ್ಲಿ ಇದು ಸಮಸ್ಯೆ ಆಗಿರೋದು. ದೇವರು ಅಂದ್ಕೊಂಡು ಎಲ್ಲೋ ಹೊಡೆದು ಬಿಡ್ತಾರೆ, ಪಾದಕ್ಕೆ ಬಿದ್ದು ಬಿಡ್ತಾರಂಥ ಕಾಲ ಇದು. ಅಂದರೆ ಮನುಷ್ಯ ಎಷ್ಟು ಯೋಚನೆ ಮಾಡ್ತಾರೆ, ಸಾಮಾನ್ಯವಾದ ವ್ಯಕ್ತಿಯೇ ತಾನು ಅಂತ ಕರ್ಕೊಂಡ್ರೆ ಜನ ಮೂರ್ಖ ಅಂತ ಕರೀತಾರೆ, ತಮ್ಮನ್ನೇ ದೇವರು ಅಂತ ಕರ್ಕೊಳ್ಳೋ ಜನಗಳು ರಾಶಿ ರಾಶಿ ತುಂಬಿರೋದು. ಒಂದು ಕಡೆಗೆ ದೇವರು ಭಕ್ತರಿಗಿಂತ ಇವತ್ತು ನಾನು ದೇವರು ಅನ್ನೋ ಜನಗಳ ಸಂಖ್ಯೆನೇ ಜಾಸ್ತಿ ಆಗಿರೋ ಕಾಲ ಇದು. ಇಂಥ ಹೊತ್ತಿನಲ್ಲಿ ಧರ್ಮ ಜ್ಞಾನ ಸ್ವರ್ಗದ ಇನ್ನೇನಾಗಬೇಕು, ಅದೇ ರೀತಿ ಭಕ್ತಿ ಸ್ವರ್ಗದ ಇನ್ನೇನಾಗಬೇಕು. ನಮಗನ್ನಿಸಿ ಎಷ್ಟೋ ಜ್ಞಾನ ಇದೆಯಲ್ಲ ಈಗ. ಇವತ್ತು ನಾವು ಸುಮ್ಮನೆ ನಾವು ಯೋಚನೆ ಮಾಡಿದರೆ ಹಿಂದಿನ ಕಾಲಕ್ಕಿಂತ ಜ್ಞಾನ ಜಾಸ್ತಿ ಇದ್ದಾಗ ಕಾಣುತ್ತೆ ನಮಗೆ. ಹಿಂದಿನ ಕಾಲದಲ್ಲಿ ಸುಮಾರು 8-10 ವರ್ಷ ಎಷ್ಟೋ ಜನ ಫೋನ್ ನೋಡಬೇಕಾದ್ರೆ ಕೆಲಸಕ್ಕೆ ಸೇರಿದ ಮೇಲೆ ಆಫೀಸ್ನಲ್ಲಿ ನೋಡಬೇಕಾಗಿತ್ತು ಅಷ್ಟೇ. ಫೋನ್ ನೋಡಬೇಕಾದ್ರೆ ಜನ್ಮದಲ್ಲಿ ಒಂದು ಸರ್ತಿನೂ ಪ್ಲೇನ್ ಹತ್ತವ್ರು ಇದ್ದಾರೆ, ಅಂಥ ಕಾಲ ಇತ್ತು. ಇವತ್ತು 2-3 ವರ್ಷ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿದ್ದು ಕೂಸು, ಮೊಬೈಲ್ ಹಿಡ್ಕೊಂಡು ಓಡಾಡ್ತಿರುತ್ತೆ, ಕಂಪ್ಯೂಟರ್ ಆಪ್ರೇಟ್ ಮಾಡುತ್ತೆ ಅಂತ ತಿಳ್ಕೊಂಡು 5-6 ವರ್ಷ ಹುಡುಗ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾರೆ ಅಂದರೆ ಇವತ್ತು ನಮಗೆ ದೊಡ್ಡವರಿಗೆ ಅರ್ಥನೇ ಆಗೋದಿಲ್ಲ, ಅಷ್ಟು ಸುಲಭವಾಗಿ ಮಾಡ್ಕೋತಿರ್ತಾರೆ. ನೋಡೋದಕ್ಕೆ ಜ್ಞಾನ ಭಾರಿ ಜಾಸ್ತಿ ಆದಾಗ ಕಾಣುತ್ತೆ, ಆದರೆ ತಪ್ಪದು. ಇದು ಮೋಚಕವಾದ ಜ್ಞಾನ ಅಲ್ಲ, ಇದು ತಾರಕವಾದ ಜ್ಞಾನ ಅಲ್ಲ, ಬಂಧಕವಾದ ಜ್ಞಾನ ಇದು. ಎಲ್ಲಿ ನೋಡಿದ್ರೂ ನ್ಯೂಸ್ ಪೇಪರ್ ಸಿಗ್ತದೆ, ಮನೆ ಮನೆಗೂ ನ್ಯೂಸ್ ಪೇಪರೇ, ಟೆಕ್ಸ್ಟ್ ಬುಕ್ ಇಲ್ಲ. ನ್ಯೂಸ್ ಪೇಪರ್ನ ಜ್ಞಾನ ಅಂತ ಕರೆಯೋದಿಲ್ಲ, ಟೆಕ್ಸ್ಟ್ ಬುಕ್ ಇರಬೇಕು, ಅರ್ಥ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ ಇಲ್ಲದೆ ಹೋದರೆ ಅದು ಏನು ಎಷ್ಟೇ ನಾಲೆಡ್ಜ್ ಇದ್ದರೂ ಅದು ಪರೀಕ್ಷೆಯಲ್ಲಿ ಪಾಸಾಗ್ಲಿಕ್ಕೆ ಸಾಕಾಗೋದಿಲ್ಲ, ಅದಕ್ಕೆ ಜನರಲ್ ನಾಲೆಡ್ಜಿಂದ ಪಾಸಾಗ್ಲಿಕ್ಕೆ ಬರೋದಿಲ್ಲ, ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಆಗಬೇಕು, ಪಠ್ಯಪುಸ್ತಕದ ಜ್ಞಾನ ಆಗಬೇಕು. ಮತ್ತು ಪಠ್ಯಪುಸ್ತಕ ಅಂದರೆ ಅದು ಪಾಸಾಗ್ಲಿಕ್ಕೆ ಕಾರಣ ಆಗಬೇಕು, ಪಾಸಾಗಲಿಕ್ಕೆ ಕಾರಣವಾದರೆ ಪಠ್ಯಪುಸ್ತಕ. ಸಂಸಾರದಿಂದ ಪಾಸ್ ದಾಟಿ ಹೋಗಬೇಕು, ಸಂಸಾರದ ಪರಿಹಾರವನ್ನು ಕಾಣಬೇಕು, ಅದಕ್ಕೆ ಅನುಗುಣವಾದ ಜ್ಞಾನನೇ ಜ್ಞಾನ. ಅಂತ ಜ್ಞಾನ ಇವತ್ತು ಎಷ್ಟಾಗಿದೆ ಅಂದರೆ ಇಲ್ಲ ಅನ್ನೋಷ್ಟು ಕ್ಷಯಿಸೋಗಿದೆ ಅಂತ ಹೇಳಿದ್ದಾರೆ. ಇಲ್ಲ ಅನ್ನೋಷ್ಟು ಕ್ಷಯಿಸಿ, ಮೋಚಕ ಜ್ಞಾನ ಯಾರಿಗೆ ಬೇಕಾಗಿದೆ? ಮೋಚಕ ಜ್ಞಾನ ಅವರಿಗೆ ಬೇಡ ಅಲ್ಲ, ಮಾಡೋರನ್ನ ಕಂಡರೂ ತಮಾಷೆ ಮಾಡೋಂಥ ಜನ ಇದ್ದಾರೆ. ಇವತ್ತು ತಾವು ಒಳ್ಳೆ ಕೆಲಸ ಮಾಡೋದಿಲ್ಲ, ಮಾಡೋರನ್ನ ಕಂಡವರು ತಮಾಷೆ ಮಾಡ್ತಾರೆ ಅಂದರೆ ಕಲಿಯುಗ ಯಾವ ರೂಪ ತಡೆದಿದೆ. ಇವತ್ತು ಲೋಕದಲ್ಲಿ ನೋಡಿ, ಸರಿಯಾದ ಹುಡುಗ ಓದ್ತಿರ್ತಾನೆ, ಪಾಪ ಚಕ್ಕರೋಡಿಯ ಹುಡುಗ ಇರ್ತಾನೆ, ಚಕ್ಕರೋಡಿಯ ಹುಡುಗ ಓದೋ ಹುಡುಗನ ಕಂಡರೆ ತಮಾಷೆ ಮಾಡ್ತಾನೆ, ತಮಾಷೆ. ಅಂದರೆ ಲೋಕದ ವಿದ್ಯೆ ಮಹತ್ವನೇ ಗೊತ್ತಾಗದೆ ಜನಗಳಿದ್ದಾರೆ, ಲೋಕದ ವಿದ್ಯೆನೇ ಗೊತ್ತಿಲ್ಲದೇನೆ ಆ ನೋಡೋನ ಕೀಟ್ಲೆ ಮಾಡೋದು, ಅವ್ರ ಪುಸ್ತಕ ಕಟ್ತಿರೋದು, ಆ ಪುಸ್ತಕ ಸುಟ್ಟು ಹಾಕೋದು, ಎರಡೂ ಮಾಡ್ತಿರ್ತಾರೆ. ಅಂದರೆ ಲೌಕಿಕ ವಿದ್ಯೆ ಬಗ್ಗೆ 1 ವರ್ಷದಲ್ಲೇ ಗೊತ್ತಾಗುತ್ತೆ, 3 ವರ್ಷದಲ್ಲಿ ಫಲ ಗೊತ್ತಾಗುತ್ತೆ. ಅದರ ಮಹತ್ವನೇ ಗೊತ್ತಿಲ್ಲ ಜನ ಇರಬೇಕಾದ್ರೆ. ಇನ್ನು ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಅಧ್ಯಾತ್ಮ ವಿದ್ಯೆಯ ಮಹತ್ವ ಅಷ್ಟು ಸುಲಭವಾಗಿ ತಿಳಿಯೋದಿಲ್ಲ. ಜನ್ಮಾಂತರ ಸುಕೃತ ಬೇಕು, ಸ್ವರೂಪ ಯೋಗ್ಯತೆ ಬೇಕು. ಕಲಿಯುಗದಲ್ಲಿ ಅಂಥ ಜನ ಭಾರಿ ಕಡಿಮೆ. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಗೋಪಾಲದಾಸರ ಮಾತು ನಿತ್ಯ ಅನುಭವಕ್ಕೆ ಬರತಕ್ಕಂಥ ಮಾತು. ಆಚಾರ್ಯರ ಮಾತಿನ ಅನುವಾದ, ಅಸುರ ಬಹುಲಾಯಸ್ಮಾತ್ ತಸ್ಮಾನ್ನ ಜನತಾಮಿಯಾ. ಅಸುರರ ಸಂಖ್ಯೆ ಯಾವಾಗಲೂ ಜಾಸ್ತಿ ಇರುತ್ತೆ, ಮನೆಗಳಲ್ಲೇ ಜಾಸ್ತಿ ಇರುತ್ತೆ. ಅಂದಮೇಲಿನ ಊರಲ್ಲಿರೋದು ದೇಶದಲ್ಲಿರೋದು ಏನು ಆಶ್ಚರ್ಯನೇ ಅಲ್ಲ. ಅಂಥ ಸ್ಥಿತಿಯಲ್ಲಿ ಭಕ್ತಿ ಜ್ಞಾನಗಳ ಸ್ಥಿತಿ, ವೈರಾಗ್ಯದ ಸ್ಥಿತಿ ಅಧೋಗತಿಯಾಗಿತ್ತು. ವೈರಾಗ್ಯ ಎಲ್ಲಿದೆ ಇವತ್ತು? ಆ ಪರಮಾಸಕ್ತಿ ಎಲ್ಲಿ ನೋಡಿದ್ರು ವಿಚಿತ್ರವಾದ ಆಸಕ್ತಿ, ವಿಕೃತವಾದ ಆಸಕ್ತಿ ಬಂತು. ದಿನ ಬೆಳಗಾರ ಪೇಪರಲ್ಲಿ ನೋಡ್ತಾರಲ್ಲ, ಇವತ್ತು ಸರ್ಕಾರದ ನಿಯಂತ್ರಣಕ್ಕೆ ಸಿಗತಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭ್ರಷ್ಟಾಚಾರ ಸರ್ಕಾರದಲ್ಲೇ ಭ್ರಷ್ಟಾಚಾರ. ಮತ್ತೆ ಅದನ್ನು ನೋಡಿ ಇವರು, ಇವರು ನೋಡಿ ಅವರು. ಈಗ ಭ್ರಷ್ಟಾಚಾರ ವೃದ್ಧಿ ಆಗ್ತಿದೆಯೇ ಹೊರತು ನಿಯಂತ್ರಣ ಮಾತ್ರ ಇವತ್ತು ಹೆಸರಿಗೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವಿದ್ದೆ. ಅದೆಲ್ಲ ವರ್ಣನೆ ಮಾಡ್ತಾ ಆ ಭಕ್ತಿ ನಾರದರನ್ನು ಕೇಳಿಕೊಂಡಾಗ ನಾರದರು ಒಂದು ಪ್ರಯತ್ನ ಮಾಡಿದರು. ನಾರದರು ತೋರಿಸ್ತಾರೆ, ವೇದಾದಿಗಳನ್ನು ಹೇಳಿದರು, ಕೆಲಸ ಆಗಲಿಲ್ಲ. ಅರ್ಥ ಏನು ಅಂದರೆ, ಕಲಿಯುಗ ಮೊದಲಾದವುಗಳಲ್ಲಿ ಭಕ್ತಿ ನೇರ ಬರಬೇಕಾದ್ರೆ ವೇದಾದಿ ಶಾಸ್ತ್ರದಿಂದ ಸಾಧ್ಯ ಇಲ್ಲ, ಮತ್ತೊಂದು ಉಪಾಯನೇ ಹುಡುಕಬೇಕು ಅಂತ ಹೇಳ್ತಾರೆ. ವೇದಾದಿಗಳಿಂದ ಆಗದೇ ಇರೋದಕ್ಕೊಂದು ಕಾರಣ, ತುಂಬ ಜನ ವೇದಾಧಿಕಾರನೇ ಇಲ್ಲ. ಹೇಗಾಗುತ್ತೆ ಅವರಿಗೆ? ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇತಿ. ಹಾ, ಮೈಸೂರು ಪಾಕವಲ್ಲಿ ಭಾರಿ ಒಳ್ಳೆ ಸ್ವೀಟ್ ಇರಬಹುದು, ಆದರೆ ರೋಗಿ ಅವನು ಬಾಯಲ್ಲಿಟ್ಟರೆ ಹೇಗೆ ತಿಂತಾನ? ಅವನು ಅದರಿಂದ ಬದಲಕ್ಕಾಗೋದಿಲ್ಲ ಅವನಿಗೆ. ಅದು ಒಳ್ಳೆ ಆಹಾರ ನಿಜ, ಆರೋಗ್ಯವಂತರೇ ಒಳ್ಳೆ ಆಹಾರನೇ ಹೊರತು ರೋಗಿಗಳಿಗೆ ಆಹಾರ ಅಲ್ಲ. ಅದೆಲ್ಲ ನಮ್ಮಲ್ಲಿ ಪದ್ಧತಿ ಇದೆ. ಇವು ಸಾಮಾನ್ಯವಾಗಿ ಈ ಗಂಜಿ ಹಿಡಿದವನ ಬಾಯಲ್ಲಿ ಚಕ್ಲಿ ತುರುಕಿದರೆ ಹೇಗೋ ಅಂತ ಟೀಕಾರ ಉಪಯೋಗಿಸ್ತಾರೆ ಈ ಮಾತನ್ನು. ಗಂಜಿ ಹಿಡಿದ ಚಕ್ಲಿ ಹಾಕಿದರೆ ಗತಿ ಏನಾಗಬೇಕು? ಹಾಗೆ ಕಂಡ್ಲು ಸಿಗ ಸತ್ತೋಗ್ತಾನಷ್ಟೇ. ವೇದಾದಿಗಳೆಲ್ಲ ಭಾರಿ ಗಟ್ಟಿ ಪದಾರ್ಥಗಳು, ಅದರಿಂದ ಸಾಮಾನ್ಯವಾಗಿ ಜ್ಞಾನ ಬರೋದು ಕಷ್ಟ. ಸುಲಭವಾದ ಜ್ಞಾನ ಬರತಕ್ಕಂಥ ವ್ಯವಸ್ಥೆ ಏನು? ನಾರದರಿಗೆ ಅಶರೀರವಾಣಿ ಆಯಿತು, ನಿನಗೆ ಉಪಾಯ ಸಿಗುತ್ತೆ, ಜ್ಞಾನಿಗಳ ಸಮಾಗಮದಿಂದ ಸಾಧ್ಯ. ಅದು ನಮ್ಮ ಜೀವನದ ಮೊದಲ ಭಾಗ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಮೊದಲ ಹಂತ. ಸಜ್ಜನ ಸಹವಾಸ ಮಾಡೋದು ಮೊದಲ ಹಂತ. ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇಹಿ, ಎರಡನೇ ಹಂತ. ಅವರಿಂದ ಪರಿಹಾರ ಸಿಗುತ್ತೆ. ನಾರದರು ಹುಡ್ಕೊಂಡು ಹೊರಟು, ಸ್ವತಃ ದೊಡ್ಡ ಜ್ಞಾನಿಗಳು ತಾವು ಅಂಥದ್ದು ಹುಡ್ಕೊಂಡು ಹೊರಟು. ಆಗ ಉತ್ತರ ಹೇಳಿದ್ರೆ ಜನ ಸಿಗಲೇ ಇಲ್ಲ. ಸಂಚಾರ ಮಾಡ್ತಾ ಮಾಡ್ತಾ ಬದರಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಸನತ್ ಕುಮಾರರ ಒಂದು ಸಂಪರ್ಕ ಬಂತು. ಸನಕ ಅವರು, ಸನತ್ ಕುಮಾರ ಅಂದರೆ ನಾಲ್ಕು ಜನ ಒಟ್ಟಿಗೆ ಬರೋರು, ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ, ನಾಲ್ಕು ಜನ ಬ್ರಹ್ಮದೇವರ ಮಾನಸ ಪುತ್ರರು. ಅಷ್ಟೇ ಅಲ್ಲ, ಬಾಲಸನ್ಯಾಸಿಗಳು, ಅದೊಂದು ಭಾರಿ ವಿಶೇಷ. ಬಾಲಸನ್ಯಾಸಿಗಳಾಗಿ ವಿಶೇಷವಾದ ಜ್ಞಾನ ಕಾರ್ಯಕ್ಕೆ ತೊಡಗಿದವರು ಅಂದರೆ ಸನಕಾದಿಗಳು. ಅಂಥ ಸನಕಾದಿಗಳ ದರ್ಶನವಾದಾಗ ಅವರು ಕೇಳಿದರು, ಏನು ಸಮಸ್ಯೆ ಅಂತ ಕೇಳಿದರೆ, ನಾರದರು ಹೇಳ್ತಾರೆ, ಪರಿಸ್ಥಿತಿ ಹೀಗಾಗಿದೆ, ಎಷ್ಟು ಪ್ರಯತ್ನಪಟ್ಟರು ಕೂಡ ಸಾಧ್ಯವಾಗ್ತಾ ಇಲ್ಲ. ಆಗ ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಇದಕ್ಕೊಂದು ನಿಶ್ಚಿತವಾದಂತಹ ಉಪಾಯವನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ನಮಗೆಲ್ಲ ಬೇಕಾದದ್ದು ಎಷ್ಟೋದನ್ನು ಹೇಳ್ತಿರ್ತಾರೆ. ನಮ್ಮ ಹುಡುಗರು ಎಷ್ಟು ಹೇಳಿದ್ರು ತಿಳಿಯೋದೇ ಇಲ್ಲ, ಏನು ಹೇಳೋದು ಸಂಧ್ಯಾವಂದನೆ ಮಾಡೋದಿಲ್ಲ, ದೇವರನ್ನೇ ನಂಬೋದಿಲ್ಲ ಅಂತ ಹೇಳ್ತಾರಲ್ಲ, ಇದು ಉತ್ತರ ಇದೆ. ಏನು ಉತ್ತರ ಕೊಡ್ತಾ, ಅದೇ ಉತ್ತರ ನಮಗೂ ಉತ್ತರ ಕೊಟ್ಟಿರೋದು ಇವತ್ತು. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಭಾಗವತ ಅಂತ ಕೃತಿ ಇದೆ, ಅದನ್ನು ಹೇಳಿ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿ. ಶ್ರೀಮದ್ ಭಾಗವತ ಅನ್ನೋದು ಸಮಸ್ಯೆ, ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಕ್ಕಂಥ ವಿಶಿಷ್ಟವಾದಂಥ ಗ್ರಂಥ. ಆಗ ಆಶ್ಚರ್ಯಪಟ್ಟರು, ವೇದಾದಿಗಳೆಲ್ಲ ಇದೆ, ಅಂಥದ್ದು ಭಾಗವತ ಯಾತಕ್ಕೆ ಬೇಕು ಅಂದರೆ ನಿನ್ನೆ ದೃಷ್ಟಾಂತ ಕೊಟ್ಟಿದ್ದಾರೆ. ನಮ್ಮ ಕಬ್ಬಿನ ಕೋಲೆ ರಾಶಿನೇ ಇರಬಹುದು, ಆದರೆ ಒಂದಿಷ್ಟು ಸಕ್ಕರೆ ತಗೊಳ್ಳೋ ಶಕ್ತಿ ನಮಗಿಲ್ಲ. ಅದರಿಂದ ಒಂದು ಕಬ್ಬಿನ ಕೋಲಿಂದ ಇಷ್ಟು ಸಕ್ಕರೆ ಅಲ್ಲ, ಟನ್ಗಟ್ಟಲೆ ಕಬ್ಬಿದ್ದರೂ ಕೂಡ ಇಷ್ಟು ಸಕ್ಕರೆ ಮಾಡೋ ಯೋಗ್ಯತೆ ನಮಗಿಲ್ಲ. ಅದು ಬರಬೇಕಾದ್ರೆ ಪ್ರೋಸೆಸ್ ಇದೆ, ಒಂದು ನೇರ ತಗೊಳ್ಳೋಕ್ಕೆ ಬರೋದಿಲ್ಲ. ಅದೇ ರೀತಿ ಹಾಲಿನ ಸಮುದ್ರನೇ ಇರಬಹುದು, ತುಪ್ಪ ತಗೋಬೇಕು, ತುಪ್ಪ ಇರೋದು ಅದರಲ್ಲೇ, ಆದರೆ ತೊಗೊಳ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆದ್ದರಿಂದನೇ ಭಾಗವತ ಪುರಾಣ ಹಾಗಿದೆ ಅಂತ ಹೇಳ್ತಾರೆ. ಭಾಗವತ ಪುರಾಣ ಹಾಗಿರೋದ್ರಿಂದ ನಿಶ್ಚಿತವಾದ ಫಲ ಸಿಗುತ್ತೆ. ಭಾಗವತದಲ್ಲೇ ಆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಒಳ್ಳೆ ದೃಷ್ಟಾಂತ. ನಿಗಮ ಕಲ್ಪತರೋರ್ ಗಲಿತಂ ಫಲಂ, ಭಾಗವತ ಅಂದರೆ ದೊಡ್ಡ ಫಲ. ಅದು ಫಲ ಎಲ್ಲಿ ಬಿಡುತ್ತೆ? ಮರದಲ್ಲಿ. ಭಾಗವತ ಅನ್ನೋ ಫಲ ಬಿಟ್ಟ ಮರ ಯಾವುದು ಅಂದರೆ ಗಿಡ ಯಾವುದು, ವೃಕ್ಷ ಯಾವುದು ಅಂದರೆ ನಿಗಮ ಕಲ್ಪತರು. ವೇದಗಳು ಅಂತಕ್ಕಂಥ ಕಲ್ಪವೃಕ್ಷದಲ್ಲಿ ಬೆಳೆದ ಹಣ್ಣಿದು, ವೇದಗಳು ಎಂಬ ಕಲ್ಪವೃಕ್ಷದಲ್ಲಿ ಬೆಳೆದ ಹಣ್ಣು. ಇದೇ ದೃಷ್ಟಾಂತಕ್ಕೆ ಸಮನ್ವಯ. ಹಣ್ಣು ಇರೋದು ಮರದಲ್ಲೇ, ಆದರೆ ಮರ ಹಣ್ಣು ಕೊಡಬೇಕು ಅಂತ ನಮಗೆ ಹಣ್ಣು ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದನ್ನು ಮರದಲ್ಲೇ ಹಣ್ಣು ಬಿಡಬೇಕೇ ಹೊರತು ನಾವು ಹಣ್ಣು ಮಾಡ್ಕೊಳ್ಳೋ ಶಕ್ತಿ ಹೊಂದಿಲ್ಲ. ನಾವು ಹಣ್ಣಾಗ್ಬೋದೇ ಹೊರತು ಪ್ರಯತ್ನಪಟ್ಟು ಹಣ್ಣು ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಆ ಮರ ಹಣ್ಣು ಬಿಟ್ಟ ತೊಗೊಳ್ಬೋದು ಅಷ್ಟೇ ಹೊರತು ಕಾಯ್ತಾ ಇರಬೇಕು. ಅದಕ್ಕೆ ಶ್ರೇಷ್ಠ ಜಾತಿ ನಾವು ಪಾಲನೆ ಮಾಡಿದರೆ ಮರ ಕೊಡುತ್ತೆ. ಕಲ್ಪತರು ಅಂದರೆ ಸ್ವರ್ಗದಲ್ಲಿರೋ ವೃಕ್ಷ, ಅದರ ಹೈಟ್ ಗೊತ್ತಾಯ್ತಲ್ಲ. ಅನಂತಾವೈ ವೇದಾಹ, ವೇದಗಳ ಸಂಖ್ಯೆ ಅನಂತ, ಅರ್ಥ ಭಾರಿ ಗಹನ. ಅಷ್ಟು ಮೇದಿನ ವೇದರ ಕೈ ಹಾಕ್ಲಿಕ್ಕೆ ಶಕ್ತಿ ಯಾರಿಗಿದೆ? ಅದರಲ್ಲಿ ಹಣ್ಣು ಬಿಟ್ಟಿದೆ ಹೌದು. ಯಾವುದು ಹಣ್ಣು ಅಂದರೆ ಭಾಗವತವೇ ಹಣ್ಣು ಅಂತ ಹೇಳ್ತಾರೆ. ವೇದಾದಿಗಳ ವೃಕ್ಷ ಭಾಗವತವೇ ಬಿಟ್ಟಿರ್ತಕ್ಕಂಥ ಹಣ್ಣು. ಬಿಡಿ, ನಾವೇ ಕಿತ್ಕೋತೇವೆ ಅಂದರೆ ಇಲ್ಲ, ಭಾಳ ಎತ್ತರದ ಹಣ್ಣು ಅದು. ಬೇಸಿಗೆಯಲ್ಲಿ ಬಂದಿರ್ತಾರೆ, ತುಂಬ ಬಾಯಾರಿಕೆ ಆಗಿರುತ್ತೆ, ಎಳ್ನೀರು ಬೇಕು ಅಂತಾರೆ. ಪಕ್ಕದಲ್ಲಿ ಅಲ್ಲಿಂದ ನೋಡಿ ಎಳ್ನೀರು ಅಂತ ತೊಗೊಳಕ್ಕಾಗತ್ತಾ? ಅಲ್ಲಿ ಎಳ್ನೀರು ತೋರಿಸಿದ್ರೆ ತೊಗೊಳಕ್ಕಾಗತ್ತಾ? ಎಷ್ಟು ಎತ್ತರ ಇದೆ ಯೋಚನೆ ಮಾಡಿ. ಬರೀ ಹತ್ತಿದ್ರೂ ಸಿಗೋದಿಲ್ಲ, ಬಚ್ಚಿ ತೊಗೊಂಡು ಹೊಡಿಬೇಕು ಮತ್ತೆ. ಅದನ್ನು ಇಳಿಸ್ಕೊಟ್ರೆ ಉಪಯೋಗ ಇಲ್ಲ, ಮತ್ತೆ ಹೊಡಿಬೇಕು ಅದನ್ನು. ಬರೀ ಮಚ್ಚೆ ಮಚ್ಚೆ ಬೇಕು, ತಿನ್ನೋದಕ್ಕಿಂತ ಭ್ರಮನೇ ಜಾಸ್ತಿ ಆಗುತ್ತೆ. ಮೊದಲೇ ಬೇಸಿಗೆಯಲ್ಲಿ ಬಂದವನು ಅಷ್ಟೇ ಮಾಡಿದ್ರೆ ಗಾಬರಿ ಆಗಿಬಿಡ್ತಾನೆ ಅಷ್ಟೇ. ಹಾಗಿದೆ ಅದನ್ನೇ ದೃಷ್ಟಾಂತ. ನಿಗಮ ಕಲ್ಪತವರು ಗಲಿತಂ ಫಲಂ, ನಿಮಗೆ ತಗೊಳ್ಳೋ ಶಕ್ತಿ ಇಲ್ಲ, ಆದರೆ ಕಿತ್ಕೊಟ್ರೆ ಹೇಗಿರುತ್ತೆ ಅಂತವ್ರು ಕಿತ್ಕೊಟ್ಟವ್ರು ಇದ್ದಾರೆ. ಆಚಾರ್ಯ ವ್ಯಾಸೇನ ಗಲಿತಂ, ವೇದವ್ಯಾಸರು ಕಿತ್ಕೊಟ್ಟಿದ್ದಾರೆ ಅದನ್ನು. ಅವ್ರಿಗೆ ಹೇಗೆ ಸಿಕ್ತು ಅಂದರೆ ವಿಷ್ಣು ಸಹಸ್ರನಾಮ ಪ್ರಾಂಶುಹು. ಅದು ಅಡಿ ದೊಡ್ಡ ಕೈ ಅವ್ರದ್ದು, ದೊಡ್ಡ ಕಾಲು ಅಂತ ನೋಡಿದ್ದೇವೆ ಬಲಿಚಕ್ರವರ್ತಿ ಕೈನೂ ದೊಡ್ಡ ಕಾಲು ಅಂತ ಅರ್ಥ ಆಗಿದೆ ನಮಗೆ. ಮೂರು ಲೋಕ ವ್ಯಾಪಿಸ್ತಕ್ಕಂಥ ಕಾಲು ಭಗವಂತನಿಗಿದೆ, ಅವನ ಕೈಯೂ ಹಾಗೇನೆ, ಭಾರಿ ದೊಡ್ಡ ಕೈ. ಇದು ಜಾಸ್ತಿ ಪಡಿಸಿದ ದೊಡ್ಡ ಕೈ ಅಂತ ಹೇಳ್ತಾರೆ. ಕೈ ದೊಡ್ಡದು ಅಂದರೆ ಸೈಜ್ ದೊಡ್ಡದು ಅಂತ ಅರ್ಥ ಅಲ್ಲ, ಧಾರಾಳ ಅಂತ ಅರ್ಥ. ಅದೇ ರೀತಿ ಪರಮಾತ್ಮನ ಕೈ ಎಲ್ಲ ದೃಷ್ಟಿಯಿಂದನೂ ದೊಡ್ಡದೇನೆ, ಅನಂತವಾದ ಪರಮಾತ್ಮನ ಪ್ರತಿಯೊಂದು ಅವಯವ ಅನಂತ. ಆತನ ರೋಮ ಅನಂತ, ಆತನ ನಖ ಅನಂತ, ಆತನ ಪಾದ ಅನಂತ, ಕೈ ಅನಂತ, ವಕ್ಷಸ್ಥಳ ಅನಂತ, ಉದರ ಅನಂತ, ಮಾತೆತ್ತಿರ ಅನಂತ ಭಗವಂತನು. ಅವನ ಕೈ ಎಷ್ಟಿರಬೇಕು, ಅವನಿಗೆ ಹಾಗೆ ಕಿತ್ಕೊಟ್ಟಿದ್ದಾನೆ ನಮಗೆ ಅಂತ ಹೇಳ್ತಾರೆ. ಹಾಗೆ ಕಿತ್ಕೊಟ್ಟಿದ್ದಾನೆ, ಕಿತ್ತು ಎರಡು ಕೈಯ ಕಿತ್ತುವ ಶಕ್ತಿ ಇದೆ, ಮತ್ತು ಹಣ್ಣನ್ನು ಆರಿಸೋ ತಿಳುವಳಿಕೆ ಇದೆ. ಎಲ್ಲರೂ ಕಾಯಿ ಆರಿಸ್ಬಿಡ್ತಾರೆ, ಪದ್ಧತಿ ಆಗುತ್ತೆ. ಎಳ್ಳರು ಕಿತ್ತಬೇಕಾದ್ರೂ ಕೂಡ ಎಳೆದು ಕಿತ್ತರೆ ನೀರೂ ಇಲ್ಲ ಏನೂ ಇಲ್ಲ, ಫಲನೂ ಹೋಯಿತು. ಅದು ಭಗವಂತ ಸರ್ವಜ್ಞನಾದ್ದರಿಂದ ವೇದವ್ಯಾಸ ರೂಪದಿಂದ ಹಣ್ಣನ್ನು ಕಿತ್ತುಕೊಟ್ಟಿದ್ದಾನೆ, ಮುಂದೆ ಇಟ್ಟಿದ್ದಾನೆ. ಬರೀ ಹಣ್ಣಲ್ಲ, ಅದು ರಸ, ರಸಮಾಲಯಂ ಅಮೃತ ದ್ರವ ಸಂಯುತಂ, ಬಹಳ ಸವಿಯಾದ ಹಣ್ಣು ಅಂತ ವರ್ಣನೆ ಮಾಡಿದ್ದಾರೆ. ಅದೇ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಮೂರು ದೃಷ್ಟಾಂತ ಆಯ್ತು ಅಲ್ಲಿಗೆ. ಒಂದು ಹಾಲಿನಿಂದ ತುಪ್ಪ, ಇನ್ನೊಂದು ಕಬ್ಬಿನಿಂದ ಸಕ್ಕರೆ, ಮತ್ತೊಂದು ಮರದಿಂದ ಹಣ್ಣು. ಅದನ್ನು ಕಿತ್ಕೊಡೋ ಕೆಲಸ ಬೇರೆ. ಇಷ್ಟನ್ನು ವೇದವ್ಯಾಸರು ಮಾಡಿದ್ದಾರೆ. ಅದನ್ನು ತಿಳಿದರೆ ತಾಪತ್ರಯೋನ್ಮೂಲನಂ ಅಂತ ಹೇಳಿದ್ದಾರೆ. ಎಲ್ಲ ತಾಪಗಳು ಪರಿಹಾರ ಮಾಡ್ತಕ್ಕಂತಹ ಪರಿಹಾರ ಆಗಲೇಬೇಕು ತಾಪಗಳೆಲ್ಲ. ಅದು ವಿಶಿಷ್ಟವಾದ ಶಕ್ತಿಯನ್ನು ಭಗವಂತ ಭಾಗವತ್ ಪುರಾಣದಲ್ಲಿ ಇಟ್ಟಿದ್ದಾನೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ, ಕೆಲವು ಶ್ಲೋಕಗಳನ್ನೆಲ್ಲ ಹೇಳ್ತಾರೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರ್ಹಂತಿ ಷೋಡಸಿ. ಇಂಥದ್ದೇ ಶ್ಲೋಕ ಏಕಾಚಿ ಬಗ್ಗೆ ಆಚಾರ್ಯ ಪದ್ಮಪುರಾಣ ಶ್ಲೋಕನ ಉಲ್ಲೇಖ ಮಾಡ್ತಾರೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಸಿ. ಇಲ್ಲಿ ಶುಕಶಾಸ್ತ್ರ ಕಥಾಯಾಶ್ಚ, ಶುಕಶಾಸ್ತ್ರ ಕಥಾ ಅಂತ ಹೇಳಿದರೆ ಭಾಗವತ ಪುರಾಣ. ಸಾವಿರಾರು ಅಶ್ವಮೇಧ ಯಾಗಗಳಾಗಲಿ, ನೂರಾರು ವಾಜಪೇಯ ಯಾಗಗಳಾಗಲಿ, ಈ ಒಂದು ಭಾಗವತ ಪುರಾಣಕ್ಕೆ ಸಮನಾಗೋದಿಲ್ಲ, ಅಷ್ಟು ಶ್ರೇಷ್ಠವಾದದ್ದು. ಅವೆಲ್ಲ ದ್ರವ್ಯಯಜ್ಞಗಳು, ಇದು ಜ್ಞಾನಯಜ್ಞವಾದ್ರಿಂದಾಗೇ. ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞದ ಫಲ ಭಾರಿ ದೊಡ್ಡದು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ, ಭಗವಂತ ಗೀತೆಯಲ್ಲಿ ಹೇಳಿರೋ ಮಾತು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನಯಜ್ಞನೇ ದೊಡ್ಡದು. ಅದರಲ್ಲಿ ಭಾಗವತ ಜ್ಞಾನಯಜ್ಞ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಎಲ್ಲರಿಗೂ ರೀಚ್ ಆಗುತ್ತಲ್ಲ, ಅದಕ್ಕೆ ಎಲ್ಲರಿಗೂ ರೀಚ್ ಆಗುತ್ತೆ. ಇದು ಭಾಗವತದ ವೈಶಿಷ್ಟ್ಯ. ಬ್ರಹ್ಮಸೂತ್ರ ಭಾರಿ ದೊಡ್ಡದು, ಅದು ಎಲ್ಲರೂ ರೀಚ್ ಆಗೋದಿಲ್ಲ. ವೇದಾಧಿಕಾರ ಇದ್ದವರಿಗೆ ಮಾತ್ರ, ವೇದಾಧಿಕಾರ ಇಲ್ಲದವರಿಗೆ ಬ್ರಹ್ಮಸೂತ್ರ ಏನು ಪ್ರಯೋಜನವೇ ಇಲ್ಲ. ಎಷ್ಟು ಅದ್ಭುತವಾದಂತಹ ರೂಪ ಇರಬಹುದು, ಕಣ್ಣೇ ಇಲ್ಲ ತಗೊಂಡು ಏನು ಮಾಡ್ತೀರಿ ಅವನಿಗೆ? ಆ ರೀತಿ ಇದ್ದರೆ ಹಾಗೋ. ಅತ್ಯಂತ ಶ್ರೇಷ್ಠ ಸಂಗೀತ, ಕಿವಿನೇ ಇಲ್ಲ, ಉಪಯೋಗ ಇಲ್ಲ. ಅದು ಭಾಗವತ ಹಾಗಲ್ಲ. ಕೋಮಾದಲ್ಲಿದ್ದವರು ರೀಚ್ ಆಗುತ್ತೆ ಅಂದರೆ ಭಾಗವತ ಅಂತ ಅರ್ಥ. ಆ್ಯಕ್ಚುಲಿ ಸೈಂಟಿಫಿಕಲಿ ಪ್ರೂವ್ಡ್ ಅದು. ಕೋಮಾದಲ್ಲಿದ್ದವರಿಗೆ ಕಿವಿಯಲ್ಲಿ ಇಯರ್ಫೋನ್ ಹಾಕಿಬಿಟ್ಟು ಭಾಗವತ ಸಿಡಿ ಹಾಕಿದರೆ ಸ್ವಲ್ಪ ಅಲಗಾಡ್ತಾರಂತ, ಗೊತ್ತಾಯ್ತಾ? ಯಾವ ಇಂಜೆಕ್ಷನ್ ಕೊಟ್ಟರು ಎಚ್ಚರ ಆಗದಿದ್ದರೆ ಸ್ವಲ್ಪ ಎಚ್ಚರ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಅಂದರೆ ಸ್ಪಿರಿಚುಯಲ್ ಕ್ಯೂರ್ ಅಂತ ಕರೀತಾರೆ. ಇವತ್ತು ನಮಗೆ ಔಷಧಿಯಿಂದ ಕ್ಯೂರ್ ಗೊತ್ತು, ಮಂತ್ರದಿಂದ ಕ್ಯೂರ್ ಗೊತ್ತು, ಸ್ಪಿರಿಚುಯಲ್ ಕ್ಯೂರ್ ಮಾಡೋ ಶಕ್ತಿ ಭಾಗವತಕ್ಕಿದೆ. ಅದಕ್ಕೆ ಹೇಳ್ತಾರೆ ಸಾರ ಅಶ್ವಮೇಧ ಯಾಗಗಳು ಅಲ್ಲ, ಏನೂ ಅಲ್ಲ, ಇದೆಲ್ಲ ನಮಗೆ ಅರ್ಥ ಆಗಬೇಕು. ಸಾವಿರಾರು ಕೆಲಸಗಳನ್ನು ಮಾಡ್ತೇವೆ, ಆ ಕೆಲಸ ಮಾಡಬೇಕಾದ್ರೆ ಅದು ಯಾವ ದೊಡ್ಡದು ಕೆಲಸ ಮಾಡಬೇಕಾಗ. ಇವತ್ತು ಬ್ಯಾಂಕ್ನಲ್ಲಿ ಇಡಬೇಕಾದ್ರೆ ಇಂಟ್ರೆಸ್ಟ್ ಯಾವುದಕ್ಕೆ ಜಾಸ್ತಿ ಬಿಡ್ತಾರಲ್ಲ ಅಲ್ಲಿ ಇಡ್ತಾರಲ್ಲ, ಆ ಟೈಪ್. ಸುಮ್ಮನೆ ಇನ್ವೆಸ್ಟ್ ಮಾಡೋದಲ್ಲಿ ಎರಡು ಬೇಕು, ಸೇಫ್ ಇರಬೇಕು, ಮಲ್ಟಿಪ್ಲೈ ಆಗಬೇಕು, ಎರಡೆರಡು. ಸೇಫ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಎರಡಾದರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅದು. ಇವತ್ತು ಬೇರೆ ಯಾವ ಕಾರ್ಯಗಳು ಮಾಡಿದರೂ ಕೂಡ ಅದು ಭಾರಿ ಕಷ್ಟ. ಇವತ್ತೆಲ್ಲೋ ಬಾಸಿಗೆ ಹೋಗಬೇಕಾಗಿದೆ ಬೇರೆ ಊರಿಗೆ, ಎಲ್ಲ ಮೈಸೂರಿಗೆ ಹೋಗಬೇಕು, ಏನೋ 200 ರೂಪಾಯಿ ಚಾರ್ಜ್ ಆಯ್ತಾ ಅಂತ ತಿಳ್ಕೊಬೋಣ. ಏನು ಮಾಡ್ದ, 200 ರೂಪಾಯಿ ಎಷ್ಟು ಅಕ್ಕಿ ಹೋಯ್ತ ಬೆಲೆಯಲ್ಲಿ? ಕಂಡಕ್ಟರ್ ಕೊಟ್ಟ ಟಿಕೆಟ್ ಕೊಡು ಅಂತ ಕೊಡ್ತಾನೆ ಅದಲ್ಲ ಅವನು, ಏನೋ ಪ್ರಾವಿಡೆನ್ಸ್ ದುಡ್ತಿರ್ತೀನಿ ಅಂತ ಕೇಳ್ತಾನ. ಅಥವಾ ಒಂದೇನೋ ಒಂದಿಂದು ಕೊಟ್ಟ ವಾಚ್ ಕೊಟ್ಟ, ಏನಿಲ್ಲ ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಹೇಳ್ತಾ. ಅಂದರೆ ಆಯಾ ಪದಾರ್ಥಕ್ಕೆ ಅದನ್ನೇ ಕೊಡಬೇಕು, ನೀವು ಏನು ಕೊಟ್ಟರು ಪ್ರಯೋಜನ ಇಲ್ಲ. ಕ್ಯಾಶ್ ಇದ್ದರೆ, ಧನ ಇದ್ದರೆ ಏನು ಬೇಕಾದ್ರೂ ತೊಗೊಳ್ಬೋದು. ನಮಗೆ ಅರ್ಥ ಆಗಿದೆ, ಇನ್ ದಿ ಫಾರಮ್ ಆಫ್ ಕ್ಯಾಶ್ ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು ನಾವು, ಇನ್ ದಿ ಫಾರಮ್ ಆಫ್ ನಾಲೆಡ್ಜ್ ಏನು ಬೇಕಾದ್ರೂ ಉಪಯೋಗಿಸ್ಬೋದು. ಅರ್ಥ ಆಯ್ತಾ? ಈಗ ಧನದ ರೂಪದಲ್ಲಿದ್ದಾಗ ಉಪಯೋಗಿಸೋಕ್ಕೆ ಹೇಗೆ ಬರುತ್ತೋ ಅದು ಬೇರೆ ರೂಪದಲ್ಲಿ ಉಪಯೋಗಿಸೋಕೆ ಬರೋದಿಲ್ಲ. ಆದರೆ ಧನದ ರೂಪದಲ್ಲಿ ಎನಿಥಿಂಗ್, ಯಾವ ಒಯ್ಯೋದು ಸುಲಭ, ಉಪಯೋಗಿಸೋದು ಸುಲಭ, ಜ್ಞಾನ ಇನ್ನೂ ಸುಲಭ, ಗೊತ್ತಾಯ್ತಾ? ಧನ ಎಷ್ಟೇ ಇದ್ದರೂ ಹೊರಗಿಟ್ಕೋಬೇಕಲ್ಲ, ಅದನ್ನು ಹೊರಗಿಟ್ಕೋಬೇಕು. ಬ್ಯಾಗ್ ಹೋಗಿ ಹೋಗಿ ಕೊನೆಗೆ ಬಾಕೆಟಲ್ಲ ಇಟ್ಕೋಬೇಕಲ್ಲ, ಮತ್ತು ಪಿಕ್ ಪ್ಯಾಕೆಟ್ ಮಾಡೋ ಚಾನ್ಸ್ ಇದೆ ಮತ್ತೆ ಅದರಿಂದ. ಆದರೆ ಜ್ಞಾನ ಒಳಗಿರುತ್ತೆ, ಯಾರು ಮುಟ್ಟಾಗೇ ಇಲ್ಲ. ಇದು ಭಾರಿ ಆಶ್ಚರ್ಯ. ಜ್ಞಾನ ತಲೆ ಒಳಗಿರೋದು 100% ಸೇಫ್. ಯಾರೂ ಕೂಡ ಒಳಗೆ ಕೈಯಾಗಿ ತಗೊಳ್ಳೋ ಸಾಧ್ಯತೆ ಇಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಧನ ಪ್ರಶಸ್ ಅಂತ ಅರ್ಥ ಆಯಿತು. ಜ್ಞಾನ ಅಂಬೋದು ಮೋಸ್ಟ್ ಪ್ರೆಷಸ್. ಅದನ್ನೇ ಭಗವಂತ ಹೇಳುತ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. 24 ತಾಸು ಒಳಗಿಡ್ಲಿಕ್ಕೆ ಸಾಧ್ಯ. ಧನ ಇಡ್ತಾನೆ, ಟ್ರಂಕಲ್ಲಿ ಇಡ್ತಾನೆ, ನೋಡ್ತಾನೆ, ಟ್ರಂಕ್ ಆರಿಸಿದರೆ ಏನೇನೋ ಮಾಡ್ತಿರ್ತಾರೆ. ಆ ಫೋರ್ಜರಿ ಮಾಡ್ಬೋದು ಕೊನೆ ಪಕ್ಷ. ಒಳಗಿರೋ ಜ್ಞಾನ ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಧನ ಜನ್ಮಜನ್ಮಕ್ಕೆ ಬರೋದಿಲ್ಲ, ಜ್ಞಾನ ಜನ್ಮಜನ್ಮಕ್ಕೆ ಬರುತ್ತೆ. ಜನ್ಮಜನ್ಮದ ಆಸ್ತಿ ಇದು. ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಈ ಇವತ್ತು ಜನ್ಮದ ಜ್ಞಾನ ಏನು ಸಂಪಾದನೆ ಮಾಡಿರ್ತೇವೆ ಮುಂದಿನ ಜನ್ಮಕ್ಕೆ ಹಾಗೆ ಬರುತ್ತಂತೆ. ಮತ್ತೆ ಧನ ಹಾಗೆ ಬರುತ್ತಾ? ಈ ಜನ್ಮಕ್ಕೆ ಬರೋದಿಲ್ಲ, ಮುಂದಿನ ಜನ್ಮಕ್ಕೆ ಏನು ಬರುತ್ತೆ? ಪಾಪ ಅದು. ಬ್ಯಾಂಕಲ್ಲಿದ್ದ ಧನ ಬೇಕು ಅಂತ ನಮಗೆ ಸಿಗೋದಿಲ್ಲ ಅಂದಮೇಲೆ ಇವತ್ತು ಜ್ಞಾನ ಹೇಗೆ ಸಿಗುತ್ತೆ? ಇನ್ನಾರು ಅರ್ಥ ಮಾಡ್ಕೋಬೇಕು. ಜ್ಞಾನ ಕಾರ್ಯ ಅಂಬುದು ಭಾರಿ ದೊಡ್ಡದು. ಅದಕ್ಕೆ ಭಗವಂತ ಹೇಳಿದ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಜ್ಞಾನಯಜ್ಞಾನ ಪದನೇ ಸ್ವಾರಸ್ಯ. ಅದನ್ನೇ ವರ್ಣನೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ತಾವತ್ ಪಾಪಾನಿ ತಿಷ್ಠಂತಿ ದೇಹೇಸ್ಮಿನ್ ಪುರುಷರ್ಷಭ. ನಮ್ಮ ದೇಹದಲ್ಲಿ ಪಾಪಗಳು ಎಲ್ಲಿಯವರಿಗೆ ವಾಸ ಮಾಡುತ್ತೆ ಗೊತ್ತಾ? ಯಾವತ್ ಶುಕ ಮುನಿಗಳು ಹಿಡಿದ ಭಾಗವತ ಇದೆಯಲ್ಲ, ನಮ್ಮ ಕಿವಿ ಒಳಗೆ ಎಲ್ಲಿವರೆಗೂ ಬಿಡೋದಿಲ್ಲವೋ ಅಲ್ಲಿವರೆಗೂ ಮಾತ್ರ ಪಾಪಗಳು. ಕಿವಿಯಲ್ಲಿ ಭಾಗವತ ಬಂತು ಅಂದರೆ ಪಾಪ ವೆಕೇಟ್ ಮಾಡಬೇಕು ಅಂತ ಅರ್ಥ. ಇವತ್ತು ಬಸ್ಸಲ್ಲಿ ಕೂತಿರ್ತಾರೆ, ರಿಸರ್ವೇಷನ್ ಮಾಡಿಸ್ಬೇಕು. ಯಾರೋ ಕೂತಿರ್ತಾರೆ, ರಿಸರ್ವೇಷನ್ ಮಾಡೋ ಬರ್ತಿರೋದಿಲ್ಲ. ಕೂತಿರ್ತಾರೆ, ಬಂದ ತಕ್ಷಣ ವೆಕೇಟ್ ಮಾಡ್ಬೋದು, ಬೇರೆ ದಾರಿ ಇಲ್ಲ. ರಿಸರ್ವ್ಡ್ ಸೀಟ್ ಅದು. ಬಾಡದವನು ಬಂದ ತಕ್ಷಣ ಎದ್ನೆತ್ಕೋಬೇಕು. ಭಾಗವತ ಬಂತು ಅಂದರೆ ಪಾಪಗಳು ವೆಕೇಟ್ ಮಾಡಬೇಕು ಅಂತ ಹೇಳ್ತಾರೆ. ಪಾಪಗಳು ಅಲ್ಲಿವರೆಗೂ ಮಾತ್ರ ಚಾನ್ಸ್, ಹೆಚ್ಚಿಲ್ಲ. ಕತ್ತಲು ಎಲ್ಲಿವರೆಗೆ ಇರುತ್ತೆ? ಬೆಳಗ್ಗೆ ಬರೋವರೆಗೆ ಅಷ್ಟೇ. ಬೆಳಗ್ಗೆ ಬರ್ತಿರ್ಲಿಕ್ಕೆ ಕತ್ತಲು ಹೇಗೆ ಎಸ್ಕೇಪ್ ಆಗಿ ಓಡೋಗ್ಬಿಡಬೇಕು. ಭಾಗವತದ ಬೆಳಕು ಬಂದ ಮೇಲೆ ಅಜ್ಞಾನದ ಕತ್ತಲಿರೋದಿಲ್ಲ, ಪಾಪದ ಕತ್ತಲಿರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭಾಗವತಕ್ಕೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಅಧ್ಯಾತ್ಮ ದೀಪಂ ಪುರಾಣ. ಇದು ಅಂತಿಂತ ಪುರಾಣ ಅಲ್ಲ, ಜ್ಞಾನದ ಜ್ಯೋತಿ, ಜ್ಞಾನಜ್ಯೋತಿಯಾದ ಪುರಾಣ ಶ್ರೀಮದ್ ಭಾಗವತ. ಅದನ್ನು ಹೇಳಿ ಎಂಥ ಕೆಟ್ಟವನು ಒಳ್ಳೆ ದಾರಿ ಬರ್ತಾನೆ. ಮಕ್ಕಳು ಮಾತು ಕೇಳೋದಿಲ್ಲ ಅಂತಾರೆ, ಬಿಟ್ಟುಬಿಡಿ ಭಾಗವತ ಕೇಳಿಸಿ, ಹುಡುಕೋಬಂದು ಮಾತು ಕೇಳ್ತಾರೆ ಆಮೇಲೆ. ನಾವು ಬುದ್ಧಿವಂತರು, ಭಾಗವತ ಕೇಳಿಸ್ಲೇಬಾರ್ದು ನಮ್ಮ ಸಂಕಲ್ಪ ಇದು. ಪದಿತಿ ಇರೋದು ಅಪ್ಪಿ ತಪ್ಪಿ ಮಕ್ಕಳಿಗೆ ಭೀ ಭಾಗವತ ಬೀಳಬಾರ್ದು. ಯೋಚನೆ ಮಾಡಿ, ಒಬ್ಬ ರೌಡಿ ಅಂದವ ಯಾವುದೋ ಊರಲ್ಲಿ ಕರೆಸಿದವರು ಹೇಳಿದರು, ನಮ್ಮ ಮಗ ರೌಡಿ ಇದ್ದಾಗಿದ್ದಾನೆ, ಯಾರ ಮಾತು ಕೇಳೋದಿಲ್ಲ, ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ, ಏನು ಮಾತು ಕೇಳೋದಿಲ್ಲ, ಅಯೋಗ್ಯ ಅಂದರೆ ಪರಮ ಅಯೋಗ್ಯ ಅಂತ ಹೇಳಿದರು. ಭಾಗವತ ಕೇಳಿದ ಒಂದು ವಾರ, ಅವ್ರು ಎಷ್ಟು ಕೊಟ್ಟ, ಇವನು ಕೋಟ್ಯಾಧೀಶ, ಅವನು ಮಗನೇ ಕೋಟ್ಯಾಧೀಶ, ಚೆನ್ನಾಗಿ ಓದಿ ಪಾಸ್ ಮಾಡಿ ಇದನ್ನು ಮಾಡಿ ಫಸ್ಟ್ ತಂದೆ ತಾಯಿ ನೋಡ್ಕೊಂಡಿದ್ದಾನೆ ಅಂತ ತಿಳ್ಕೊಂಡ್ರೆ ಒಂದು ವಾರದ ಭಾಗವತ ಎಷ್ಟು ಚೇಂಜ್ ಮಾಡುತ್ತೆ ಯೋಚನೆ ಮಾಡಿ. ನಮಗೆ ಎಚ್ಚರ ಇಲ್ಲ. ಭಾಗವತನ ಮಕ್ಕಳಿಗೆ ಕೇಳಿಸಿದ್ರು ಅಂದರೆ ಮಕ್ಕಳೆಲ್ಲ ಇವರು ಬದುಕ್ತಾರೆ ಜೊತೆಗೆ, ಮಗ ಇವರನ್ನು ಸರಿಯಾಗಿ ನೋಡ್ಕೋತಾನೆ, ಆಮೇಲೆ ಎಂದೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಗವತ ತುಂಬರ ಅದೇ ತಾನೇ, ಬರೀ ವ್ಯಾಲ್ಯೂಸ್ ಬಗ್ಗೆನೇ ಭಾಗವತ ಆದಿ ಶಾಸ್ತ್ರ ಹೇಳೋದು. ಅದನ್ನು ನಾವು ಹೇಳದೆ ಒಳ್ಳೆಯವರಾಗೋರು ಹೇಗೆ ಅರ್ಥ ಆಗ್ತಾರೆ? ನಮ್ಮ ಮನೆ ಆಹಾರ ಕೊಡದೆ ನೀನು ದಷ್ಟಪುಷ್ಟಾಗ ಹೇಗೆ ಸಾಧ್ಯ? ಬರಿಯಲ್ಲಿ ಬಡಿಸಿ ಊಟ ಮಾಡಿ ಏನು ಊಟ ಮಾಡ್ತಾನೆ ಬರಿಯಲ್ಲಿ ಬಡಿಸಿದರೆ? ಏನು ಇರಬೇಕಲ್ಲ ಅದರೊಳಗೆ. ಅದು ಭಾಗವತ ನಿಜವಾದ ಸ್ಟಫ್ ಅದು. ಅದನ್ನ ಕೊಡಿ, ನಿಮಗೆಂದೂ ಕೂಡ ಪಾಪ ಕಾರ್ಯದಲ್ಲಿ ಮನಸ್ಸು ಹೋಗೋದಿಲ್ಲ, ಪಾಪಗಳಿರೋದಿಲ್ಲ. ಇದೆಲ್ಲ ಸನಕಾದಿಗಳು ವರ್ಣನೆ ಮಾಡ್ತಾರೆ, ಇಷ್ಟು ಶ್ರೇಷ್ಠವಾದದ್ದು. ಮತ್ತೆ ಹೇಳ್ತಾರೆ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ತುಂಬ ಭಾಗವತ ಕೇಳೋದಕ್ಕಾಗೋದಿಲ್ಲ, ಬಿಟ್ಟುಬಿಡಿ. ಒಂದು ಸ್ಕಂದ ಬೇಡ, ಒಂದು ಅಧ್ಯಾಯ ಬೇಡ, ಒಂದು ಪೂರ್ತಿ ಶ್ಲೋಕನೂ ಬೇಡ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ, ಅರ್ಧ ಶ್ಲೋಕ, ಒಂದು ಶ್ಲೋಕ ಆದರೆ ಕೇಳಿ, ಕಾಲು ಶ್ಲೋಕ ಕೇಳಿ, ಎಷ್ಟೋ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಪದ್ಧತಿ ಉಂಟು. ಕೆಲವು ಟ್ಯಾಬ್ಲೆಟ್ಸ್ ಅರ್ಧ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾರೆ, ಕೆಲವು ಟ್ಯಾಬ್ಲೆಟ್ ಒಂದಲ್ಲ ಅರ್ಧ ತೊಗೊಳ್ಳಿ, ಇಷ್ಟು ತುಂಡು ತೊಗೊಳ್ಳಿ ಅಂತ ಹೇಳ್ತಾರೆ. ಈ ಟ್ಯಾಬ್ಲೆಟ್ಸ್ ಕಾನ್ಸೆಪ್ಟ್ ಬಂದಿದ್ದೆ ಇದರಿಂದ. ಭಾಗವತದ ಮಾತ್ರೆಗಳು, ಮಾತ್ರೆ ಅಕ್ಷರಕ್ಕೂ ಮಾತ್ರೆ ಅಂತ ಕರೀತಾರೆ, ಮಾತ್ರೆಗಳಿರುತ್ತಲ್ಲ ಮಾತ್ರ ಅಂತ ಕರೀತಾರೆ. ಒಂದು ಲಘು ಗುರು ಅಂತ ಮಾತ್ರೆಗಳನ್ನು ಕರೆಯೋ ಪದ್ಧತಿ ಉಂಟು. ಆ ರೀತಿಯಲ್ಲಿ ಭಾಗವತದ ಸಂಪರ್ಕ ಎಷ್ಟು ಬಂದರೂ ಕೂಡ ಅದಕ್ಕೆ ಇಷ್ಟೇ ಬೆಳಕು ಕತ್ತಿರುತ್ತೆ, ಇಷ್ಟು ಗಡ್ಡಿ ಕರೆದು ಬೆಳಕು ಬರುತ್ತಲ್ಲ. ಆ ಟೈಪ್ ಪೂರ್ತಿ ಬೆಳಕು ಇಲ್ಲದೇ ಇರಬಹುದು, ಆದರೆ ಮನೆ ವ್ಯವಹಾರಕ್ಕೆ ಬೇಕು ಅಷ್ಟು ಬೆಳಕು ಬಂದುಬಿಡುತ್ತೆ. ಶೋಕಾರ್ಧಂ ಶೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಕನ್ಸಿಸ್ಟೆಂಟಾಗಿ ಕೇಳಬೇಕಷ್ಟೇ. ಎಷ್ಟು ಮಹತ್ವ ಬಂತು ಅಂತ ವರ್ಣನೆ ಮಾಡ್ತಾರೆ. ಅಲ್ಲೇ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ರಾಜಸೂಯ ಅಶ್ವಮೇಧ ಯೋಹೋ. ರಾಜಸೂಯ ಮಾಡಿದ ಪುಣ್ಯ, ಅಶ್ವಮೇಧ ಮಾಡಿದ ಪುಣ್ಯ ಬರೀ ಶೋಕಾರ್ಧಂ ಶೋಕಪಾದಂ ವಾ ಕೇಳಿದ್ರೆ ಬರುತ್ತಂತೆ. ಆದರೆ ನಿತ್ಯಂ ಅದನ್ನು ಮರಿಬಾರ್ದು, ಇದು ಕನ್ಸಿಸ್ಟೆಂಟಾಗಿರಬೇಕು. ದೇವ್ರ ಪೂಜೆ ಮಾಡಿ, ವಾರಕ್ಕೊಮ್ಮೆ ದೇವ್ರ ಪೂಜೆ, ತಿಂಗಳಿಗೊಮ್ಮೆ ದೇವ್ರ ಪೂಜೆ ಅಂದರೆ ದೇವ್ರ ಪೂಜೆ ಅಲ್ಲ. ವಾರಕ್ಕೊಮ್ಮೆ ಆಫೀಸ್ಗೆ ದುಡ್ಡು ಕೊಡ್ತಾರಾ? ತಿಂಗಳಿಗೊಮ್ಮೆ ಆಫೀಸ್ಗೆ ಹೊರಗೆ ಕೊಡ್ತಾರಾ ಸಂಬಳನ? ಇಲ್ಲ, ರೆಗ್ಯುಲರಾಗಿ ಹೋಗಬೇಕಲ್ಲ. ಹಾಗೆ ನಿತ್ಯಂ ಅದು ವ್ರತ ಮಾಡಬೇಕು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಹೇಗೋ, ಪ್ರತಿನಿತ್ಯ ಭಾಗವತ ಕೇಳತಕ್ಕಂಥ ವ್ರತ ಒಂದಿತ್ತು ಅಂದರೆ ವಂಡರ್ಸ್ ಮಾಡಲಿಕ್ಕೆ ಬರುತ್ತೆ ಅನ್ನೋದರ ವೈಶಿಷ್ಟ್ಯ. ಹೀಗೆ ಭಾಗವತ ತುಂಬ ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಹೇಳಿ ಇನ್ನೂ ತುಂಬ ಇದೆ, ವಾರಕ್ಕೆ ಮುಗಿಸ್ಬೇಕಲ್ಲ, ಆ ದೃಷ್ಟಿಯಿಂದ ಕೆಲವು ವಿಷಯ ಹೇಳ್ತೇನೆ. ಅದೆಲ್ಲ ಹೇಳ್ತಾ 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 ಇದ್ದಾಗ ಒಂದು ಮಾತು ಹೇಳ್ತಾರೆ. ಹಾಗಿದ್ದರೆ ಭಾಗವತನ ಕೇಳಬೇಕು ಅಂದರೆ ಎಷ್ಟು ದಿವಸ ಕೇಳಬೇಕು ಅಂತ ಕೇಳಿದರೆ, ಎಷ್ಟು ದಿವಸಕ್ಕೆ ಒಂದು ಕೋರ್ಸ್ ಆಗಬೇಕಲ್ಲ, ಎಷ್ಟು ದಿವಸ ಕೇಳಬೇಕು? ಬಹುಶಃ ಜಗತ್ತಿನ ಯಾವ ಕೋರ್ಸು ಕೂಡ ಭಾಗವತದ ಚಿಕ್ಕ ಕೋರ್ಸ್ ಇಲ್ಲ. ಎಷ್ಟೋ ಕೋರ್ಸ್ಗಳಿರುತ್ತೆ, 3 ವರ್ಷ, 5 ವರ್ಷ, 6 ತಿಂಗಳು, 8 ತಿಂಗಳು, ಏನೇನೋ ಕೋರ್ಸ್ ಇರುತ್ತೆ. ಸಾಮಾನ್ಯ ಶಿಬಿರಗಳೇ 21 ದಿವಸ 1 ತಿಂಗಳು ಹಾಕಿರ್ತಾರೆ. ಅಂಥದ್ದು ಇಡೀ ಭಾಗವತ ಕೇಳಿ ಚೇಂಜ್ ಆಗಲಿಕ್ಕೆ ಎಷ್ಟು ದಿವಸ ಬೇಕು ಅಂದರೆ ಸಪ್ತಾಹ. ಇದು ಮಿರಕಲ್, ಅದು 7ನೇ ದಿವಸಕ್ಕೆ ಚೇಂಜ್ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. 7ನೇ ದಿವಸಕ್ಕೆ ದುಷ್ಟ ಶಿಷ್ಟನಾಗ್ತಾನೆ, ಅಯೋಗ್ಯ ಯೋಗ್ಯನಾಗ್ತಾನೆ, ಧರ್ಮ ಅಧಾರ್ಮಿಕ ಧಾರ್ಮಿಕನಾಗ್ತಾನೆ ಅಂದರೆ ಎಂಥ ಮ್ಯಾಜಿಕ್ ಇದೆ ಸತ್ಯ. ಅದು ಇವತ್ತಿಗೂ ನೋಡಿ ಭಾಗವತನ, ಆದರೆ 1-7 ದಿವಸ ಸರಿಯಾಗಿ ಕೇಳಬೇಕು, ಸುಮ್ಮನೆ ಕೂತು ಕೇಳಬೇಕು, ಲೇಟಾಗಿ ಬರಬಾರ್ದು, ಮೊದಲು ಹೋಗಬಾರ್ದು. ಅದು ಒಂದು ಯಾವಾಗಲೋ ಬಂದು ಯಾವಾಗಲೋ ಹೋಗಿಬಿಟ್ರೆ ಪ್ರಯೋಜನ ಇಲ್ಲ, ಸರಿಯಾಗಿ ಕೂಡಬೇಕು. ಅವರು ಸುಮ್ಮನೆ ಕೇಳ್ತಾರೆ, ಅಟೆಂಟಿವಾಗಿ ಕೇಳಬೇಕು, ವಂಡರ್ಸ್ ಆಗುತ್ತೆ. ನೇರಿ ಅವ್ರ ಮೈಂಡ್ ಪೂರ್ತಿ ಚೇಂಜ್ ಆಗಬೇಕು, ಅಷ್ಟು ಪ್ಯೂರಿಫಿಕೇಶನ್ ಮಾಡೋ ಶಕ್ತಿ ಯಾವುದಕ್ಕೂ ಇಲ್ಲ. 1 ವಾರ ಸಾಕು. ಅವ್ರು ಹೇಳ್ತಾರೆ ಯಾತಕ್ಕೆ ವಾರ ಅಂತ ಹೇಳಿದ್ರು ಅಂತ ಮತ್ತೊಂದು ಪ್ರಶ್ನೆ, ವಾರ ಅಂತ ಯಾಕೆ ಹೇಳಬೇಕು? 1 ತಿಂಗಳು 1 ವರ್ಷ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಇದು ಕಲಿಯುಗ, ಆಯುಷ್ಯ ನಿಶ್ಚಿತ ಅಲ್ಲ, ಅದಕ್ಕೆ ತುಂಬ ದಿವಸ ರಿಸ್ತೊಳಗೆ ಬರೋದಿಲ್ಲ, ಅದಕ್ಕೆ ಮಿನಿಮಮ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಶಿಬಿರಗಳು, ಒಂದು ವೀಕ್ಲಿ ಶಿಬಿರಗಳು ಮಾಡ್ತಾರೆ. ಫಸ್ಟ್ ಅಂತ ಶಿಬಿರ ಆಗಿದ್ದೇ ಭಾಗವತದ್ದು, ಫಸ್ಟ್ ಶಿಬಿರ ಭಾಗವತದ್ದು. ಈಗಾಗಲೇ ಆ ಭಾಗವತ ಶಿಬಿರ ಜಾಸ್ತಿ ಆಗೋದಷ್ಟೇ. ಯಾವ್ಯಾವುದೋ ಕ್ಯಾಂಪ್ 7 ದಿವಸಕ್ಕೆ ಮಾಡ್ತಿರ್ತಾರೆ. ಫಸ್ಟ್ ಫಿಲಾಸಾಫಿಕಲ್ ಸ್ಪಿರಿಚುವಲ್ ಕ್ಯಾಂಪ್ ಆಗಿದ್ದು ಭಾಗವತದಿಂದ. 7 ದಿವಸಕ್ಕೆ, ಹೆಚ್ಚು ದಿವಸ ಬೇಡ. ಮನುಷ್ಯನ ಆಯುಷ್ಯವಾಗಲಿ ಅವನ ಬುದ್ಧಿ ಆಗಲಿ ನಂಬೋದು ಕಷ್ಟ. 1 ವಾರದಲ್ಲಿ ಚೇಂಜ್ ಮಾಡ್ತಾರಲ್ಲ, ಎಷ್ಟು ಆಶ್ಚರ್ಯ ಇರಬೇಕು. ಅದು ಏನು, ಶಂಕರಾಚಾರ್ಯ 7 ದಿವಸ ಸತತ ಹೇಳಿದರು, ಬಿಟ್ಬಿಡಿ. ಅಂತಃಪುರಾಣ ನಮಗೆ ಹೇಳೋದು ಬರೋದಿಲ್ಲ, ಕೇಳೋದಕ್ಕೂ ಆಗೋದಿಲ್ಲ. ದಿವಸಕ್ಕೊಂದು ಗಂಟೆ ಒಟ್ಟು 7 ಗಂಟೆ ಆಯ್ತು ಅಷ್ಟೇ. ಅದು 7 ಅವರ್ಸಲ್ಲಿ ಚೇಂಜ್ ಮಾಡ್ತಾರೆ ಅಂದರೆ ಎಂಥ ಆಶ್ಚರ್ಯ. ನಿಜವಾಗಲೂ ಮಾತು ಸತ್ಯವಾದ ಮಾತು ಯೋಚನೆ ಮಾಡೋ ಕಾರಣನೇ ಇಲ್ಲ. ಅದನ್ನು ಅನುಭವಿಸಿ ನೋಡಿಬೇಕಾದರೆ ಆ ಮಾತು ಎಷ್ಟು ಸತ್ಯ ಅಂದರೆ, ಯಾವುದೇ ಒಂದು ರೋಗಕ್ಕೆ ಅಷ್ಟು ಗ್ಯಾರಂಟಿ ಔಷಧಿ ಕೊಡ್ತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಭಾಗವತ ಗ್ಯಾರಂಟಿ ಕೊಡ್ಬೋದು, ಅಷ್ಟು ಶಕ್ತಿ ಭಾಗವತಕ್ಕಿದೆ. ಬಂದವರಿಗೆ ಕೇಳಿ, ತುಂಬ ಜನ ಅಂಥವ್ರಿದ್ದ, ಎಷ್ಟೋ ಜನ ಕೆಲವರು ಬಂದಿದ್ರು ಕೆಲವು ವರ್ಷಗಳ ಹಿಂದೆ, ಡೈವರ್ಸ್ ಆಗ್ತೀವಿ ಅಂತ ಗಂಡ ಹೆಂಡತಿ ಇಬ್ಬರು ಕೂಡ. ಅದು ಅರೌಂಡ್ 50-45 ಏಜಲ್ಲಿದ್ದ ಈ ಡೈವರ್ಸ್ ಯೋಚನೆ ಬಂದಿದೆ ಅವ್ರಿಗೆ. ಈಗಿನವ್ರು ಇನ್ನೂ ಬೇಗ ಬರ್ತಿದೆ, ಪಾಪ ಅವ್ರಿಗೆ ಲೇಟ್, ಅವ್ರದ್ದು 20ಕ್ಕೆ ಬಂದಿರುತ್ತಾಗಲೇ. ಅವ್ರಿಗೆ ಡೈವರ್ಸ್ ಆಗ್ತೇವೆ ಯಾತಕ್ಕೆ ಅಂತ ಕೇಳಿ, ಏನೋ ಭಾರಿ ಭಾರಿ ಇದಿದೆ, ಅವನು ಸರಿ ಇಲ್ಲ ಅಂತ ಏಕೆ, ಇವನು ಸರಿ ಇಲ್ಲ ಅಂತ ಅವಳು ಬಾಯಿ ಬಂದ ಬೈತಿದ್ದಾರೆ. ಒಬ್ಬರು ಕೂಡ ಮದುವೆ ವಯಸ್ಸಿನ ಮಗಳಿದ್ದಾಳೆ ಮಧ್ಯೆ ಜೊತೆಗೆ. ಆಮೇಲೆ ಕೇಳಿದರೆ, ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಚಾರ್ಯ, ಏನೂ ಇಲ್ಲ, ಇಬ್ಬರು ತಲೆ ಕೆಟ್ಟೋಗಿದೆ, ಇನ್ನು ನನಗತಿ ಭಾರಿ ಸಂಕಟ ಆಗಿದೆ ಅಂತ ಹೇಳಿಕೊಂಡ್ರೆ ಏನು ಮಾಡಬೇಕಿತ್ತು ಅವರಿಗೆ? ಉಪಾಯ ಏನು ಹೇಳಬೇಕು? ಏನಾದರೂ ಹೇಳಿ, ಇಬ್ಬರು ಬಂದಿದ್ದಾರೆ, ಏನಾದರೂ ಹೇಳಿ, ಆಗ ಒಂದು ಕೆಲಸ ಮಾಡಿ, ಹಾಗಿದ್ರೆ ಭಾಗವತ ಕೇಳಿ 1 ವಾರ ಅಂತ ಹೇಳಿದರೆ, ನಾವಂತೂ ಹೇಳಿಸೋದಿಲ್ಲ ಅಂತ ಹೇಳಿದರು. ಫಸ್ಟ್ ನಾವಂತೂ ಹೇಳಿಸೋದಿಲ್ಲ, ನೀವು ಹೇಳಿಸ್ಬೇಡಿ, ಯಾರಾದ್ರು ಹೇಳಿಸ್ತಾರೆ ಬಂದು ಕೇಳಿ ಅಂತ ಹೇಳಿದರೆ ಆಯಿತು ಕೇಳ್ತೇವೆ. ಅದು ಜೊತೆ ಕೂತ್ಕೊಂಡು ಕೇಳೋದಿಲ್ಲ, ಅಲ್ಲಿ ಕರಾರುಗಳು ಅವರದೆಲ್ಲ, ನಮ್ಮ ಅವ್ರ ಕರಾರೇ ಜಾಸ್ತಿ ನಮ್ಮದಕ್ಕಿಂತ. ಈ ಪೇಷೆಂಟೇ ಜಾಸ್ತಿ ಕರಾರು ಹಾಕಿದ್ರೆ ಡಾಕ್ಟ್ರ್ ಏನು ಮಾಡಬೇಕು? ನಾವು ಇಷ್ಟೆಲ್ಲ 100 ಕರಾರುಗಳು, ಒಬ್ಬೊಬ್ಬರು ನೋಡೋದಿಲ್ಲ, ದೂರ ಕೂತ್ಕೊಂಡು ಕೇಳಬೇಕು. ಆಯಿತು ಬಂದು ಕೂತ್ಕೊಂಡು ಕೇಳಿರಿ, ಏರ್ಪಾಟು ಮಾಡ್ತೀನಿ ಅಂತ ಹೇಳಿ ಮಾಡಿಸಿದರೆ, ಅದು 12 ವರ್ಷದಿಂದ ಕತೆ ಆಯಿತು. ಇಬ್ಬರು ಬಂದು ಕೂತ್ಕೊಂಡು ಕೇಳಿದರು, ಕೂತ್ಕೊಂಡು ಹೋಗೋದಿಷ್ಟು ಇಬ್ಬರು ಜೊತೆಗೆ ಹೋದ್ರೆ ನೆನ್ಪಿಟ್ಕೊಂಡು, ಇನ್ನು ಹೆಚ್ಚಾಳಕ್ಕೆ ಹೋಗೋದಿಲ್ಲ. ಇಬ್ಬರು ಎಲ್ಲೆಲ್ಲೋ ಕೂತವರು ಜೊತೆಗೆ ಹೋಗಿ, ಇವತ್ತು ಮಗಳು ಮದುವೆ ಮಾಡಿ ಸುಖವಾಗಿದ್ದಾರೆ, ಹೋದಾಗೆಲ್ಲ ಹೇಳ್ತಾರೆ ಆಚಾರ್ಯರೆ, ನಾವು ಲೈಫ್ ಹಾಳಾಗಿ ಹೋಗ್ತಾ ಇತ್ತು, ಅತಂತ್ರವಾಗ್ತಾ ಇತ್ತು, ಭಾಗವತ ಕೇಳಿ ಬದುಕಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಇವತ್ತು ಅಂಥ ಎಷ್ಟು ಡ್ರೈವರ್ಸ್ ಕೇಸ್ ಇದೆ ಗೊತ್ತಾ? ಡ್ರೈವರ್ಸ್ ಕೇಸಿ ಕೌನ್ಸಿಲಿಂಗ್ ಅಂತ ಮಾಡ್ತಾರಲ್ಲ, ಏನು ಮಾಡಬೇಡಿ, ಕುಡಿಸ್ಕೊಂಡು ಭಾಗವತ ಸೀಡಿ ಕೇಳಿ ಹೋಗಿ ಅಂತೇಳಿ ಮುಗಿದೋಯ್ತು ಅಷ್ಟೇ. ಭಾಗವತ ಇಲ್ಲಿಗೆಲ್ಲ ಬರೋದಿಲ್ಲ ಮಧ್ಯೆ ಅವರು, ಯಾವುದು ಸೀಡಿ 1 ವಾರ ಕೇಳಿಬಿಟ್ಟು ಏನಾರು ಮಾಡ್ಕೊಳ್ಳಿ ಅಂದರೆ ದೇವರಾಣಿ ಡಿವರ್ಸ್ ಮಾಡ್ಕೊಂಬಿದ್ದಿಲ್ಲ ಅವರು. ಇವರು ಕೌನ್ಸಿಲಿಂಗ್ ಹೇಗೆ ಮಾಡ್ತಾರೆ ಗೊತ್ತಾ? ಡೈವರ್ಸ್ ಮಾಡ್ಕೊಳ್ಳೇ ಮಾಡ್ತಾರೆ ಕೆಲವರು, ಪಾಪ ಅದಕ್ಕೆ ಫೀಸ್ ಇಟ್ಕೊಂಡಿರ್ತೀವಿ, ದುಡ್ಡು ಮತ್ತೆ ಕೊಟ್ಟಿರ್ತಾರೆ ಅವರಿಗೆ, ಆ ರೀತಿಯ ಕೌನ್ಸಿಲಿಂಗ್ ಮಾಡಿ ಅಂತೇಳಿ ಅಂತ ಜನ ಸಿಗ್ತಾರೆ. ಆದರೆ ಭಾಗವತ ಆದ ಗ್ರಂಥಗಳು ಎಂದು ಕೆಡಕು ಮಾಡೋದೇ ಇಲ್ಲ, ನೆನಪಿರಲಿ. ಫಸ್ಟ್ ಕೆಡಕೇ ಮಾಡೋದಿಲ್ಲ, ಒಳ್ಳೆಯದನ್ನೇ ಮಾಡುತ್ತೆ ಹೊರತು ಎಂದು ಕೆಡಕು ಮಾಡೋದಿಲ್ಲ. ಅಂದರೆ ಸಮಾಜ ಸುಧಾರಣೆಗೆ, ಮನಃಪರಿವರ್ತನೆಗೆ ಭಾಗವತ ಮಂತ್ರದಂಟದಂಥ ಕೃತಿ ಅದು. ಸನಕಾದಿಗಳು ವರ್ಣನೆ ಮಾಡ್ತಾರೆ ಯೋಚನೆ ಮಾಡಿ, ಅಂತಿಂಥವರಲ್ಲ. ಅದನ್ನೆಲ್ಲ ಕೇಳಿ ಅದಕ್ಕೆ 1 ವಾರ ಅಂತ ಇಟ್ಟಿದ್ದಾರೆ. ಆ ವಾರ ಕೇಳಿದರೂ ಸಾಕು, ಭಾರಿ ಉದ್ಧಾರವಾಗ್ತಾರೆ ಅಂತ ಹೇಳಿದ ತಕ್ಷಣ ಆಗ ಅವ್ರು ಕೇಳ್ತಾರೆ, ಹಾಗಿದ್ದರೆ ನಾನು ಭಾಗವತ ಹೇಳಬೇಕು, ಕೇಳಬೇಕು, ಎಲ್ಲಿ ಕೊಡಬೇಕು ಅಂತ ನಾರದರು ಕೇಳ್ತಾರೆ. ಎಲ್ಲಿ ಭಾಗವತ ಹೇಳಬೇಕಾಗಿದ್ದರೆ ಆ ಭಕ್ತಿ ಜ್ಞಾನಗಳು ಮತ್ತೆ ವೈರಾಗ್ಯದ ಸಮೇತ ಒಂದೇ ಹಂತಕ್ಕೆ ಬರಬೇಕಾದ್ರೆ, ಸದೃಢವಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಒಂದು ಕೆಲಸ ಮಾಡಿ, ಹರಿದ್ವಾರದಲ್ಲಿ ಹೇಳಿ ಅಂತ ಹೇಳ್ತಾರೆ, ಗಂಗಾದ್ವಾರದಲ್ಲಿ ಹೇಳಬೇಕು. ಇದು ಒಂದು ವಿಷಯ. ಇನ್ನೊಂದು ಮಾತು ಹೇಳ್ತಾರೆ, ನಿಯಮಾನ್ ವಿಧಿ ಅಂತಿಲ್ಲ, ಯಾವ ಕಾಲಕ್ಕೆ ಕೇಳಬೇಕು ಅಂತಿಲ್ಲ. ದಿವಸ 12 ತಿಂಗಳು ಆಗಬಹುದು, 12 ತಿಂಗಳು ಯಾವ ಬೇಕಾದ್ರೂ ಕೇಳಿ ಅಂತ ಹೇಳಿಬಿಡ್ತಾರೆ. ಕೆಲವಕ್ಕೆ ಕೆಲವು ಕಾಲ ಅಂತ ಇರ್ತದೆ. ಗಣೇಶ ಹಬ್ಬ ಯಾವಾಗಲೂ ಮಾಡಿದರೆ ಅಲ್ಲ, ಗಣೇಶನ ಹಬ್ಬಕ್ಕೊಂದು ವಿಧಿ ಇದೆ, ಪರ್ವಾಲಕ್ಷ್ಮಿಗೊಂದು ಕಾಲ ಇದೆ, ಪ್ರತಿಯೊಂದಕ್ಕೊಂದು ಕಾಲ ಇದೆ, ಭಾಗವತಕ್ಕೊಂದು ಕಾಲ ಇಲ್ಲ. ಕಾಲ ಆಗೋದಕ್ಕಿಂತ ಮುಂಚೆ ಮಾಡಿದರೆ ಸಾಕಷ್ಟೇ, ಇವರು ಕಾಲವಾಗೋದಕ್ಕಿಂತ ಮುಂಚೆ ಕೇಳಿಬಿಟ್ರೆ ಸಾಕು, ಹಗಲು ರಾತ್ರಿ ಏನು ಬೇಕಾದ್ರೂ ಆಗ್ಬೋದು. ಅದರಲ್ಲಿ ತಾರತಮ್ಯ ಬೇರೆ, ಕಂಪಲ್ಸರಿ ಎಂದು ಬೇಕಾದರೂ ಕೇಳಿ. ಜಾಗ ಮಾತ್ರ ಯಾವುದಾದ್ರು ಕ್ಲಬ್ ಗಿಬ್ ಆಗಬಾರ್ದು ಅಷ್ಟೇ, ಅದು ಪದೀತಿ. ಜಾಗ ಮಾತ್ರ ಒಳ್ಳೇದು, ಹರಿದ್ವಾರ ಆಗಬೇಕು. ಯಾಕೆ ಗಂಗಾ ತೀರ ಅದು ಫಸ್ಟ್, ಅದು ಹರಿದ್ವಾರಕ್ಕೆ ಯಾತಕ್ಕೆ ಮಹತ್ವ. ಗಂಗಾ ತೀರ, ಗಂಗಾ ವಿಷ್ಣುಪಾದೋದಕ, ವಿಷ್ಣುಪಾದೋದಕ ಇರೋ ಸನ್ನಿಧಾನದಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಕೆಡಬೇಕೆ ಹೊರತು ಎಲ್ಲೆಲ್ಲ ಕೆಡಬಾರ್ದು. ನಮಗೆ ಒಪ್ಕೊಳ್ಳಿ, ಸೈನ್ಸು ಒಪ್ಕೊಳ್ಳಿ, ಅಟ್ಮಾಸ್ಫಿಯರಿಕ್ ಅಂತ ಕರೀತಾರೆ. ಅಟ್ಮಾಸ್ಫಿಯರ್ ಹೇಗಿರ್ತದಲ್ಲ, ಎನ್ವೈರಾನ್ಮೆಂಟ್ ಹೇಗಿರ್ತದಲ್ಲ, ಆ ಒಂದು ಇದು ಕ್ರಿಯೇಟ್ ಆಗ್ತದೆ. ಅದಕ್ಕೆ ಸ್ಥಳ ಶುದ್ಧಿ ನಮಗೆ ಬೇಕೇ ಬೇಕು, ದೇಶ ಶುದ್ಧಿ ಬೇಕು. ಅದಕ್ಕೆ ಹರಿದ್ವಾರ ನಂಬರ್ ಒನ್ ಅದು. ಸಪ್ತ ಮಹಾಕ್ಷೇತ್ರಗಳ ಹರಿದ್ವಾರ ಬಂತು. ಅಯೋಧ್ಯ, ಮಥುರಾ, ಮಾಯಾ ಅಂತ ಕೇಳ್ತೇವೆ. ಮಾಯಾ ಅಂದರೆ ಅದೇ ಮಾಯಾಪುರಿ ಅಂತ, ಅದಕ್ಕೆ ಪುರಾಣದ ಹೆಸರು. ಮಾಯಾಪುರಿ ಅಂತ ಒಂದು ಹೆಸರು, ಗಂಗಾದ್ವಾರ ಅಂತ ಹೆಸರು, ಹರಿದ್ವಾರ ಅಂತ ಹೆಸರು, ಕನಕಲ ಇತ್ಯಾದಿ ಅನೇಕ ಹೆಸರಿದೆ ಹರಿದ್ವಾರಕ್ಕೆ. ಅಂತ ಹರಿದ್ವಾರದಲ್ಲಿ ಕೇಳಬೇಕು. ಅಲ್ಲಿ ಒಂದು ಜಾಗ ಇದೆ, ಆನಂದವನ ಅಂತ ಒಂದು ಸ್ಥಳ ಇದೆ, ಅಲ್ಲಿ ಕೇಳಬೇಕು ಅಂತ ಹೇಳ್ತಾರೆ. ಇನ್ನೂ ಶ್ರೇಷ್ಠ ಹೆಸರು ಆನಂದ, ಅದು ಗಂಗಾ ತೀರದಲ್ಲಿ ಒಂದು ಭಾಗ. ಅಲ್ಲಿ ಕೇಳಿದರೆ ಇನ್ನೂ ಭಾರಿ ಫಲ ಬರುತ್ತದೆ. ಅಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ ತಕ್ಷಣ ನಾರದರು ಆಗಲಿ ಅಂತೇಳಿ ಸೀದಾ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬದರಿ ಹರಿದ್ವಾರ ಭಾರಿ ದೂರ ಏನಿಲ್ಲ ಅಲ್ಲಿಂದ ಅಲ್ಲಿಗೆ. ಹರಿದ್ವಾರಕ್ಕೆ ಹೋಗುವ ಬದರಿ ಹೋಗಿ ಹರಿದ್ವಾರಕ್ಕೆ ಹೋಗಲೇಬೇಕಲ್ಲ. ಹರಿದ್ವಾರದಲ್ಲಿ ಕೇಳು ಅಂಥೇಳಿ ಒಂದು ಸ್ವಾರಸ್ಯ ಇದೆ. ಯಾವ ಕಾಲಕ್ಕಾದರೂ ಭಾಗವತ ಕೇಳಿ ಅಂತ ಹೇಳಿದರು. ಬರೀ ಬದರಿ ಅಂತ ಹೇಳಲಿಲ್ಲ, ಬದರಿಯಲ್ಲಿ ಯಾವ ಕಾಲಕ್ಕೆ ಕೂಡಲಿಕ್ಕಾಗೋದಿಲ್ಲಲ್ಲ, 6 ತಿಂಗಳು ಕ್ಲೋಸ್ ಇರ್ತದಲ್ಲ. ಅದಕ್ಕೆ ಹರಿದ್ವಾರಕ್ಕೆ ವರ್ಷ 12 ತಿಂಗಳು ಹೋಗ್ಬೋದು. ಹರಿದ್ವಾರದ ಹೇಳೋಕ್ಕೆ ಒಂದು ಕಾರಣ ಇದೆ, ಇನ್ನೂ ಗೊತ್ತಿರಬೇಕು. ಭಾಗವತ ತೃತೀಯ ಸ್ಕಂದ, ಚತುರ್ಥಸ್ಕಂದ ಎರಡೂ ಕೂಡ ನಡೆದಿದ್ದು ಇದರ ಮೈತ್ರೇಯ ಸಂವಾದ ರೂಪದಲ್ಲಿ ನಡೀತು. ಅದು ನಡೆದ ಸ್ಥಳ ಗಂಗಾದ್ವಾರ, ಹರಿದ್ವಾರದಲ್ಲೇ ನಡೀತು. ಆದ್ದರಿಂದಾಗಿಯೇ ಹರಿದ್ವಾರದಲ್ಲಿ ಭಾಗವತ ಅನ್ನೋದಕ್ಕೆ ಎರಡಾಯ್ತಾಗ. ನಾರದರ ಪ್ರಸಂಗದಲ್ಲೂ ಹರಿದ್ವಾರದಲ್ಲಿ ಭಾಗವತ, ವಿದುರ ಮೈತ್ರಿಯ ಪ್ರಸಂಗದಲ್ಲೂ ಹರಿದ್ವಾರದಲ್ಲಿ ಭಾಗವತ. ಗಂಗಾ ನದಿ ಹರಿತಾ ಇರ್ತದೆ, ಪಕ್ಕದಲ್ಲಿ ಕೆಡ್ತಾ ಇದ್ದರೆ ದೇವರ ಮಹಿಮೆ ಕೆಡ್ತಾ ಅದರ ಪಾದೋದಕದ ಮಧ್ಯೆ ಪಕ್ಕದಲ್ಲಿ ಕೂತಿರೋದ್ರಿಂದ ವಿಶೇಷವಾದ ವೈಬ್ರೇಷನ್ಸ್ ಅಂತ ಕರಿತೇವಲ್ಲ, ಅಂಥ ಒಂದು ಮಾಂತ್ರಿಕವಾದ ಶಕ್ತಿ, ಬಾಹ್ಯವಾದ ಶಕ್ತಿ ಡೆವಲಪ್ ಆಗ್ತದೆ. ಗಂಗೆಯನ್ನು ನೋಡೋದು ಪುಣ್ಯ, ಅದನ್ನು ಮುಟ್ಟೋದು ಪುಣ್ಯ, ಅದರ ಮೇಲೆ ಬೀಸಿದ ಗಾಳಿ ನಮ್ಮ ಮೈ ಮೇಲೆ ಬೀಸೋದು ಪುಣ್ಯ. ಹೀಗೆ ಅನೇಕ ರೀತಿಯಲ್ಲಿ ಗಂಗಾ ಅತ್ಯಂತ ಪವಿತ್ರವಾದ ಸ್ಥಳ. ಅಲ್ಲಿ ಹೇಳಬೇಕು ಅಂತ ಹೇಳಿದ ತಕ್ಷಣ ನಾರದರು ಆಗಲಿ ಅಂತ ಅಲ್ಲಿ ಆಗಮಿಸ್ತಾ ಇದ್ದಾರೆ. ನಾರದರು ಬರೋ ಸುದ್ದಿ ಬಂತಲ್ಲಿಗೆ, ಸನಕಾದಿಗಳು ಬಂದರು. ಏನು ವಾತಾವರಣ ಚೇಂಜ್ ಆಯಿತು ಗೊತ್ತೇನು, ದೇವಲೋಕದ್ರೆ ಸುದ್ದಿ ಹೋಯ್ತಂತಾಗಲೇ ಓ ಭಾಗದ ಪ್ರವಚನ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಹೇಳ್ತಿರೋರು ಯಾರು ಯೋಚನೆ ಮಾಡಿ ಹೇಳ್ತಿರೋ. ನಾರದರು ಸನಕಾದಿಗಳು ಸೇರಿದಾಗ ಕೇಳಬೇಕು, ದೇವಲು ಅವರೆಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಇರೋರೆಲ್ಲ ಬ್ರಹ್ಮದೇವರ ಮಕ್ಕಳು, ಸಾಕ್ಷಾತ್ ಸನಕಾದಿಗಳು, ನಾರದರು ಬ್ರಹ್ಮದೇವರ ಮಕ್ಕಳೇನೆ ಅಂದರೆ ಎಷ್ಟು ವಿ ಹಾಕಿರೂ ಸಾಲದಂಥ VVIPಗಳವರೆಲ್ಲ ಕೂಡ ಎಲ್ಲ ಇಡೀ ಜಗತ್ತಿನ ತುಂಬ ಸುದ್ದಿ ಹರಡಿತು. ಜನಗಳೆಲ್ಲ ಬರಕ್ಕೆ ಶುರು ಮಾಡಿದ್ರೆ ಅಲ್ಲಿಗೆ ಭಾಗವತ ಆಗತ್ತಂತೆ ಹೋಗೋಣ, ಭಾಗವತ ಆಗತ್ತೆ ಅಂತ ಹೋಗೋಣ. ಬಂದಿದ್ದು ಬಂದಿದ್ದೆ ಬಂದಿದ್ದೆ ಅಂದರೆ ಭಾಗವತಕ್ಕೆ ಎಲ್ಲ ಕಾಲಕ್ಕೂ ಎಷ್ಟು ಮಹತ್ವ ಇತ್ತು ಅನ್ನೋ ನಿದರ್ಶನ. ಎಲ್ಲ ಜನ ಸೇರಿದರು, ಹೇಳ್ತಾರೆ ಋಷಿಗಳು ಬಂದರು, ಮುನಿಗಳು ಬಂದರು. ಋಷಿಗಳಲ್ಲೂ 3 ವಿಧ ಋಷಿಗಳು, ಬ್ರಹ್ಮ ಋಷಿಗಳು, ದೇವ ಋಷಿಗಳು, ಮಹರ್ಷಿಗಳು, ಎಲ್ಲ ವೆರೈಟಿ ಋಷಿಗಳು ಬರ್ತಿದ್ದಾರೆ, ಎಲ್ಲ ವೆರೈಟಿ ದೇವತೆಗಳು ಬರ್ತಿದ್ದಾರೆ. ಅಷ್ಟೇ ಅಲ್ಲ, ನಿನ್ನ ಹೇಳಲಿಲ್ಲ, ವೇದಾಶ್ಚ ಉಪನಿಷತ್ ಗಣಾಶ್ಚ ವಿವಿಧಾ ಸಾಂಗಾ ಪುರಾಣಾನ್ವಿತಾಹ ವೇದಾಂತ ಅಪಿ ಮಂತ್ರ ತಂತ್ರ ಸಹಿತಾಹ ತರ್ಕಾಹ ಸ್ಮೃತೀನಾಂಗಣಾಹ ಕಾವ್ಯಾಲಂಕೃತಿ ನೀತಿ ನಾಟಕಯುತಾಹ ಶಬ್ದಾಶ್ಚ ನಾನಾವಿಧಾಹ ಶ್ರೀ ವಿಷ್ಣೋರ್ ಗುಣನಾಮ ಕೀರ್ತನ ಪರಾಹ ಕುರುವಂತು ನೋ ಮಂಗಲ. ಎಲ್ಲ ಶಾಸ್ತ್ರಗಳೆಲ್ಲ ಅಭಿಮಾನಿ ದೇವತೆಗಳೆಲ್ಲ ಬಂದುಬಿಟ್ರಂತಲ್ಲಿ ಪೂರ್ತಿ ಎಲ್ಲ ಶಾಸ್ತ್ರಾಭಿಮಾನಿ ದೇವತೆಗಳು ಬರ್ತಾರೆ. ಅಂಥ ಪವಿತ್ರ ಅಂದರೆ ಭಾಗವತ ಹೇಳ್ತಾರೆ ಅಂದರೆ ವಾತಾವರಣ ಚೇಂಜ್ ಆಗುತ್ತೆ ಅಂತ ಅರ್ಥ. ಭಾಗವತ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಇಡೀ ವಾತಾವರಣ ಬದಲಾಗಿದೆ. ಇಲ್ಲಿ ದರಿದ್ರೆ ಕ್ರಿಕೆಟ್ ಮ್ಯಾಚ್ಗೆ ಎಷ್ಟು ವಾರದಿಂದ ಸುದ್ದಿ, ಇವತ್ತಾಗಲೇ ಎಷ್ಟೋ ತಿಂಗಳಿಂದ ಜನ ಕಾಯ್ತಾ ಕೂತು, ಇವತ್ತೋದ್ರೆ ಅಲ್ಲಿ ಹೋಗಿಬಿಟ್ಟಿದ್ದಾರೆ, ಈಗಾಗಲೇ ಅಲ್ಲಿ ಕೂತಿರ್ತಾರೆ, ಹೋಗಿ ಪಾಪ ಬಾಯಿ ತಗೊಂಡು ಕೂತ್ಬಿಟ್ಟಿರ್ತಾರೆ ನೋಡ್ಕೊಂಡು. ಅಂದರೆ ಲೋಕದಲ್ಲಿ 4 ಜನ ಇದ್ವು, ಅರ್ಥ ಇಲ್ಲ, ಯಾರು ಗೆದ್ದರೂ ಅಷ್ಟೇ, ಯಾರು ಸೋತರೂ ಅಷ್ಟೇ, ಏನು ಅರ್ಥನೇ ಇಲ್ಲ. ಆದರೆ ಪರಲೋಕಕ್ಕೆ ಹೋಯ್ತಕ್ಕಂಥ ಗ್ರಂಥ ಇದು ಶ್ರೀಮದ್ ಭಾಗವತ. ಅಂದರೆ ವಿಷ್ಣು ಲೋಕದ ಮಹಾದ್ವಾರ, ಹರಿದ್ವಾರ, ಹರಿನ ತೋರಿಸೋ ದ್ವಾರ ಅಂದ್ರೆ ಭಾಗವತ. ಅಂಥ ಗ್ರಂಥ ಕೇಳೋದಕ್ಕೆ ದೇವತೆಗಳು ಸಮೇತ ಬರ್ತಾರೆ ಅಂತ ಕೇಳಿದರೆ ಅರ್ಥ ಏನು ಗೊತ್ತಾ, ಬರೀ ಸಾಮಾನ್ಯರಲ್ಲ, ಅಪರೋಕ್ಷ ಜ್ಞಾನಿಗಳು ಭಾಗವತ ಕೇಳಬೇಕು ಅಂತ ಅರ್ಥ. ಅಪರೋಕ್ಷ ಜ್ಞಾನಿಗಳು ಭಾಗವತ ವಿಹಿತ, ಅಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ, ಪಿತೃದೇವತೆಗಳಿಗೆ, ನದಿ ಮಾದರಾದ ಪವಿತ್ರ ತೀರ್ಥಾಭಿಮಾನಿ ದೇವತೆಗಳಿಗೆ, ಪ್ರತಿಯೊಬ್ಬರಿಗೂ ಕಂಪಲ್ಸರಿಯಾಗಿದ್ದು ಭಾಗವತ. ಅವರೆಲ್ಲರೂ ಬಂದರಂತೆ, ಧಾವಿಸಿ ಧಾವಿಸಿ ಬರ್ತಿದ್ದಾರೆ. ಆ ಬಂದಾಗೆಲ್ಲ ಆ ಪುರಾಣದ ಅಭಿಮಾನಿ ದೇವತೆಗಳು ಬಂದರಂತೆ. ಎಷ್ಟು ಆ್ಯಕ್ಯುರಸಿ ಹ್ಯಾಂಗೆ ಮೇಂಟೈನ್ ಮಾಡ್ತಾರೆ. ಪುರಾಣ ದೇವತೆಗಳು ಬಂದರು ಅಂತ ಹೇಳಬೇಕಾದ್ರೆ 4 ವೇದಾಭಿಮಾನಿ ದೇವತೆಗಳು ಬಂದರು, ಪಂಚರಾತ್ರ ಅಭಿಮಾನಿ ದೇವತೆಗಳು ಬಂದರು, ಮಹಾಭಾರತ ಅಭಿಮಾನಿ ದೇವತೆಗಳು ಬಂದರು, ಪುರಾಣಗಳಲ್ಲಿ 17 ಪುರಾಣದ ಅಭಿಮಾನಿ ದೇವತೆಗಳು ಬಂದರು ಅಂತ ಹೇಳ್ತಾರೆ. 18 ಇದೆ ತಾನೇ, 18 ಅಂತ ಸೇರಿಸಿಬಿಟ್ಟಿದ್ರೆ ಲೆಕ್ಕ ತಪ್ಪಿ ಹೋಗ್ತಿತ್ತಾಗ. ಭಾಗವತನೇ 18, ಅಲ್ಲಿ ಹೇಗೆ 17 ಬರಲಿಕ್ಕೆ, 18 ಬರಲಿಕ್ಕೆ ಸಾಧ್ಯ? ಅದಿಲ್ಲ, ಅದು 17 ಪುರಾಣ ಅಭಿಮಾನ ದೇವತೆಗಳು ಬಂದರು. ಭಾಗವತ ಇಲ್ಲಿ ಕೂತಿದೆ, ಈಗ ಎಲ್ಲ ಸೇರಿದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಎಷ್ಟು ಆಶ್ಚರ್ಯ ಅಂತ ನೋಡ್ತಿದ್ದ ಕಾಲಕ್ಕೇನೆ ವಾತಾವರಣದಲ್ಲಿ ಎಲ್ಲರೂ ಕೂಡಿಸಿದಾರೆ ಬಂದವರನ್ನೆಲ್ಲ ಕೊಡೋದು. ದೊಡ್ಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಮೀಟಿಂಗ್ ಹೇಗೆ ಮಾಡ್ತಾರೆ ನೋಡಿದಿರಲ್ಲ, ಲಕ್ಷಾಂತರ ಜನ ಸೇರಾಗೆ. ಭಾಗವತ ಪುರಾಣಕ್ಕೆ ಅದಕ್ಕಿಂತ ಭಾರಿ ಜನ ಸೇರತಕ್ಕಂಥದ್ದು. ಭಾಗವತ ಪುರಾಣ ಅಂದರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಕಡಿಮೆ. ಉತ್ತರ ಭಾರತದಲ್ಲಿ ಭಾಗವತ ಪುರಾಣ ಅಂತ ಹೇಳಿದರೆ ಜನ ಅಷ್ಟು ಅದಕ್ಕೆ ಅಷ್ಟು ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಅಲ್ಲಿ ಟಿ ವಿಯಲ್ಲಿ ನೋಡ್ತಿರ್ತೀನಿ, ಆವತ್ತು ವಿಷಯ ಏನಿರೋದಿಲ್ಲ, ವಿಷಯಗಳ ಉಪನ್ಯಾಸದಲ್ಲಿ ಏನು ತತ್ವನೇ ಇರೋದಿಲ್ಲ. ಪಾಪ ಸಾವಿರಾರು ಜನ ಕೇಳಿದ್ರು, 10,000-20,000 ಜನ ಬೆಳಗ್ಗೆ ಬಂದು ಕೇಳ್ತಿರ್ತಾರೆ. ಅಷ್ಟು ಭಕ್ತಿ, ಒಂಥರ ಮೂಢಭಕ್ತಿ. ಭಾಗವತ ಅಂದರೆ ಕೈ ಮುಗಿಬೇಕಷ್ಟೇ. ಅಲ್ಲಿ ಕೋಟ್ಯಾಧೀಶರು ಭಾಗವತ ಹೇಳ್ತಾರೆ ಅಂತ ಕೇಳಿದರೆ ಹೇಳಿಸೋರೆಲ್ಲ ನರ್ತನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕೋಟ್ಯಾಧೀಶರವರೆಲ್ಲ ಭಾಗವತ ಪುರಾಣ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಕುಣ್ಕೊಂಡು ಹೋಗ್ತಾರೆ. ಅಷ್ಟು ಸಂಭ್ರಮ ಅವರಿಗೆಲ್ಲ. ಅವ್ರೇನು ಕೇಳ್ತಿರೋದು ಬರೀ ಮೇಲೋಟದ ಅರ್ಥ ಅಷ್ಟೆ, ಒಳಗಿಂದೇನು ಅಲ್ಲ. ಶ್ರೀಮದ್ ಆಚಾರ್ಯ ಹೇಳಿದ ಭಾಗವತ ತಾತ್ಪರ್ಯದ ಅರ್ಥ ಅವ್ರಿಗೆ ಕೇಳ್ತಾ ಇಲ್ಲ, ಬರೀ ಕಥೆ ಕೇಳೋದಷ್ಟೇನೆ. ಅಷ್ಟಕ್ಕಷ್ಟು ಆನಂದವಾಗುತ್ತಲ್ಲ ಇನ್ನು ತಾತ್ಪರ್ಯ ನಿರ್ಣಯ ಸಮೇತ. ಅದನ್ನು ಏನಾದರೂ ಕೇಳಿದರೆ ಜನ ಎಷ್ಟು ಆಶ್ಚರ್ಯ ಪಡ್ಬೋದಾಗಿತ್ತು. ಈ ಹರಿದ್ವಾರದ ಈಗ ಕುಂಭಮೇಳ ಅಂತ ಬರುತ್ತೆ, ಈಗ ಅಲ್ಲಿ ಸ್ವಾಮಿಗಳು ಹೇಳ್ತಿರ್ತಾರೆ. ಅಲ್ಲಿ ಹೋದಾಗ ಎಷ್ಟು ಸಾವಿರಾರು ಜನಗಳು, ಭಾರಿ ಭಾರಿ ಶ್ರೀಮದ್ ಗಂಗಾತೀರದಲ್ಲಿ ಅಲ್ಲೇ 1 ತಿಂಗಳು ಫುಲ್ ಕ್ಯಾಂಪು, 24 hours ಅಲ್ಲೇ. ಸುಮ್ಮನೆ ಕೊಡೋದಿಲ್ಲ, ಮತ್ತೆ ನಮ್ಮ ಜನ ಊಟಕ್ಕೆ ಸೇರಿದಾಗ ಅಲ್ಲಿ ಪ್ರವಚನ ಸೇರ್ತಾರೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಪ್ರವೇಶ ಬರೀ ಟೆಂಟ್, ಅದು ಏನು ವ್ಯವಸ್ಥೆನೇ ಇರೋದಿಲ್ಲ. ಪಾಪ ಅಲ್ಲೇ ಕೂತ್ ಕೇಳಬೇ, ಅಲ್ಲೇ ವಾಸ ಮಾಡೋದೇ ಪುಣ್ಯ. ಎಲ್ಲರೂ ಬಂದು 4 ಜನ ಭಾಗವತ ಹೇಳ್ತಿರೋದೆ ಎಷ್ಟು ಆಶ್ಚರ್ಯ. ಅಂದರೆ ಭಾಗವತ ಪುರಾಣಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಭಾಗವತ ಉತ್ತರ ಭಾರತದ ಜನಕ್ಕೆ ಇದೆಲ್ಲ ಭಾರಿ ಜಾಸ್ತಿ. ಗ್ರಹಣ ಸ್ನಾನ ಲಕ್ಷಾಂತರ ಜನ ಸೇರ್ತಾರೆ, ಸ್ಟ್ಯಾಂಪೇಡಾಗಿ 8 ಜನ ಸಾಯ್ತಾರೆ. ತುಡಿತಕ್ಕೆ ಪೊಲೀಸ್ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ಅವರನ್ನು. ನಮ್ಮಲ್ಲಿ ಗ್ರಹಣ ಎಲ್ಲ ನಿಜ ಹೊಡಿತಾವಿರೋದು, ಯಾರು ಹೇಳೋದೇ ಇಲ್ಲ ನಮ್ಮಲ್ಲಿ. ಗ್ರಹಣ ಬಂತಂತೆ ಹೋಯ್ತು ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಆದರೆ ಅಲ್ಲಿ ಅಂಥ ಒಂದು ಸಂಭ್ರಮ, ಸಿಂಹಮೇಳ ಕುಂಭಮೇಳ ಅವೆಲ್ಲ ಕಂದು ಗ್ರಹಣಗಳು, ವಿಶೇಷವಾದ ಪರ್ವಕಾಲಗಳು ಅಂದರೆ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನು ಆ ಕಾಲ ಸಂಸ್ಕಾರ ಹಾಗೆ ಬೆಳ್ಕೊಂಡು ಬಂದಿದೆ. ಯಾತಕ್ಕೆ ಹೇಳಿದೆ ಅಂದರೆ ನಂಬೇಕಂದರೆ ನಂಬತ್ತೆ, ಅವತ್ತು ಇವತ್ತೇ ನಂಬಲಿಕ್ಕೆ ಸಾಧ್ಯ ಇದೆ, ಅವತ್ತು ನಂಬದೇ ಇರಲಿಕ್ಕಾಗುತ್ತಾ. ಎಲ್ಲರೂ ಸೇರಿದರು. ಆಗ ಮತ್ತೆ ಕೇಳ್ತಾರೆ, ಆಶ್ಚರ್ಯಪಟ್ಟು ಕೇಳ್ತಿದ್ದಾರೆ, ಅದೇನದು ಈ ಎಲ್ಲ ಗ್ರಂಥ ಇಷ್ಟಿರಬೇಕಾದ್ರೆ ಭಾಗವತಕ್ಕೆ ಇಷ್ಟು ಮಹತ್ವ ಬರಲಿಕ್ಕೆ ಇನ್ನೇನು ಕಾರಣ ಅಂತ ಮತ್ತೆ ಕೇಳಿದ್ರೆ ಅಂತ ನಾರದರು. ಆಗ ಸನಕಾದಿಗಳು ಹೇಳ್ತಾರೆ, ನಾರದರೆ ಇನ್ನೊಂದು ಕಾರಣ ಕೂಡ ಇದೆ, ಹೇಳ್ತೇನೆ. ಏನು ಅಂದರೆ ಭಗವಂತನಾದ ಕೃಷ್ಣ ಪರಂಧಾಮಕ್ಕೆ ಅಂತ ಹೊರಟು ನಿಂತಿದ್ದಾನೆ. ಆಗ ಎಲ್ಲರೂ ಆತನಿಂದ ಉಪದೇಶವನ್ನು ಪಡೀತಾರೆ. ವಿಶೇಷ ಉಪದೇಶ ಪಡೆದ ಪುಣ್ಯವಂತರು ಸಾಕ್ಷಾತ್ ಈ ಉದ್ಧವ. ಉದ್ಧವ ಕೃಷ್ಣಗೆ ಅತ್ಯಂತ ಬೃಹಸ್ಪತಿ ಅವತಾರ, ಮಹಾನುಭಾವರು. ವಾಯುದೇವರ ಆವೇಶ ಬೇರೆ ಅವರಲ್ಲಿ. ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ, ನನಗೆ ವಿಶೇಷವಾದ ಸದಾಮ ನಯ ಮಾಮಪಿ ಕೃಷ್ಣ, ನಾನು ಜೊತೆ ಬರ್ತೇನೆ, ಪರಂಧಾಮಕ್ಕೆ ಹೋಗ್ತೀನಿ, ನಾನು ಇರಲಿಕ್ಕೆ ಆಗೋದಿಲ್ಲ, ನಿನ್ನ ಬಿಟ್ಟಿರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಉದ್ಧವರು. ಅದಕ್ಕೆ ಅಂಥವ್ರಿಗೆ ಅಷ್ಟೇ ಭಗವಂತ ತನ್ನ ಉದ್ದೇಶವನ್ನು ಮಾಡೋದು, ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರು ಪೂರ್ಣ ಅರ್ಹರಾಗ್ತಾರೆ ಅಂತ ಅರ್ಥ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಕೃಷ್ಣ, ಇವತ್ತು ನಾವೇನಾದರೂ ಬೆಳಕು ಕಾಣ್ತೇವೆ, ಈ ಸಂಸಾರದ ಬಿಡುಗಡೆ ಹೊಂದ ಯೋಚನೆ ಮಾಡ್ತೇವೆ ಅಂದರೆ ಅದಕ್ಕೆ ಸಾಧನ ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ. ನಿನ್ನೆ ಮಾಡಿದ ಅಭಿಷೇಕ ಮಾಡಿದ ತೀರ್ಥ, ನಿನಗೆ ಸಮರ್ಪಿಸಿದ ನಿರ್ಮಾಲ್ಯ ಮತ್ತು ನೈವೇದ್ಯ ಶೇಷ, ಇವೇ ನಮಗೆ ಸಾಧನ. ಬೇರೆ ಯಾವ ಸಾಧನದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ನಾನು ನಿಮ್ಮನ್ನು ಹೇಗೆ ಬಿಡಲಿಕ್ಕೆ ಸಾಧ್ಯ ಕೃಷ್ಣ, ಬಿಡೋದಿಲ್ಲ ನಾನು, ಹಿಂದೆ ಬರ್ತೇ ಬರ್ತೇನೆ. ಸ್ವಧಾಮ ನಯ ಮಾಮಪಿ ಅಂತ ಪ್ರಾರ್ಥನೆ ಮಾಡಿದ ಕೃಷ್ಣ ಹೇಳಿದ, ಉದ್ಧವ ನೀನು ಬರಬಾರದು, ನಾನು ಪರಂಧಾಮಕ್ಕೆ ಒಂದೊಂದು 3 ವರ್ಷ ಇಲ್ಲೇ ಇರಬೇಕು. ಕಲಾಪ ಅಂತ ಒಂದು ಬದ್ರಿ ಹತ್ತಿರ ಒಂದು ಗ್ರಾಮ ಇದೆ, ಅಲ್ಲಿ ತುಂಬ ವೈಷ್ಣವರಿದ್ದಾರೆ, ಅವರಿಗೆ ತತ್ವೋಪದೇಶ ಮಾಡಬೇಕು ಅಂತ ಉಪದೇಶ ಮಾಡಿದಾಗ ಉದ್ಧವರು ಕೇಳ್ಕೋತಾರೆ, ನನಗೆ ಉಪದೇಶ ಮಾಡು ಕೃಷ್ಣ ಅಂದ. ಕೃಷ್ಣ ಉಪದೇಶವನ್ನು ವಿಸ್ತಾರವಾಗಿ ಮಾಡ್ತಾನೆ. ಆಗ ಪರಂಧಾಮಕ್ಕೆ ತಯಾರಾಗ್ತಾನೆ ಕೃಷ್ಣ. ಉದ್ಧವರು ಕೇಳ್ತಾರೆ, ಕೃಷ್ಣ ನನಗೆ ಇನ್ನೂ ದುಃಖ ಆಗ್ತಾ ಇದೆ, ನನಗೆ ಒಂದು ನನಗೆ ದುಃಖ ನೆನಪಿಟ್ಟಿರಬೇಕಲ್ಲ ಅಂಥೇಳಿ. ಜಗತ್ತಿನ ಗತಿ ಏನು ಅಂತ ಯೋಚನೆ ಮಾಡ್ತೇನೆ ಅಂತ ಹೇಳಿದೆ. ಜಗತ್ತಿನ ಗತಿ ಏನು, ಇಷ್ಟು ಜನ ಇದ್ದಾರೆ, ನಿನ್ನಿಂದ ಜಗತ್ತು ಬದುಕಿದೆ, ನೀನು ಪರಂಧಾಮಕ್ಕೆ ಹೋದರೆ ರಕ್ಷಣೆ ಯಾರು ಮಾಡ್ತಾರೆ, ರಕ್ಷಕರು ಯಾರು ವ್ಯವಸ್ಥೆಗೆ. ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಾರೆ ಉದ್ಧವರು. ನಾವು ಯೋಚನೆ ಮಾಡ್ತಾ ಇಲ್ಲ, ನಾಳೆ ಮಕ್ಕಳ ಗತಿಯನ್ನು ಯಾರು ಯೋಚನೆ ಮಾಡೋರಿದ್ದಾರೆ. ಮನೆ ಕೊಟ್ಟರು, ಅದರಿಂದ ಮನೆ ಮಗ ಬದುಕ್ತಾನ, ದುಡ್ಡು ಕೊಟ್ಟರು ಬದುಕ್ತಾನ, ಸಂಸ್ಕೃತಿನೇ ಇಲ್ಲ, ಬದುಕೋದೇನು ಬಂತವನು. ಇವತ್ತು ವಸ್ತುಗಳು ಬೇರೆ, ಮೌಲ್ಯ ಬೇರೆ. ಮನುಷ್ಯರಿಗೆ ನಿಜವಾದಂತಹ ಸಂಪತ್ತು ಲೌಕಿಕ ಸಂಪತ್ತು ಸಂಪತ್ತೇ ಅಲ್ಲ, ಜ್ಞಾನವೇ ಸಂಪತ್ತು. ಅದನ್ನು ಕೊಡೋ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡಿದ್ದಾರೆ? ಈ ಹೊರಗಿನ ಜ್ಞಾನ, ಹೊಟ್ಟೆಪಾಡಿನ ಜ್ಞಾನ ಅನ್ನೋದು ಅವ್ರ ಜನ್ಮ ಜನ್ಮದ ಆಸ್ತಿ ಆಗೋದಿಲ್ಲ. ಉದ್ಧವ ಎಷ್ಟು ಕರುಣೆಯಿಂದ ಕೇಳ್ತಾನೆ, ಜನಗಳ ಮೇಲಿನ ಕರುಣೆಯಿಂದ. ಜನ ಹೇಗೆ ಉಳಿಬೇಕಾಗಿದ್ರೆ, ನೀನು ಬಿಟ್ಟು ಹೋದರೆ ದೇವರನ್ನು ಮರೆತರೆ ಅಂತ ಅರ್ಥ. ದೇವರನ್ನು ಮರೆತ ಜನ ಬದುಕೋದು ಹೇಗೆ? ಒಂದಿವ್ಸ ಸೂರ್ಯೋದಯ ಆಗೋದಿಲ್ಲ ಅಂದರೆ ಯೋಚನೆ ಮಾಡಿ, ಗತಿಯೇನ ಜಗತ್ತಿದೆ? ಒಂದು ದಿವಸ ಸೂರ್ಯ ಹುಟ್ಟೋದಿಲ್ಲ ಅಂದರೆ ಎಷ್ಟು ಕಷ್ಟ ಬಿಡಿ. ಒಂದು ಸೂರ್ಯ ಮುಳುಗೋದಿಲ್ಲ ಅಂದರೆ ಎಷ್ಟು ಕಷ್ಟ, ಅದು ಪ್ರಾಬ್ಲಮ್ಮೆ. ಹುಟ್ಟೋದಿಲ್ಲ ಅಂತ ಕಷ್ಟ, ಮುಳುಗೋದಿಲ್ಲ, ಅದು ಬರುತ್ತೆ ಬೇಸಿಗೆ 45-46 ಇರುತ್ತೆ. ಮುಳುಗೋದ್ರ ಗತಿಯೇನಾಗಬೇಕು ಈ ಮತ್ತೆ? ಮುಳುಗೋದು ಬೇಕು ನಮಗೆ, ಹುಟ್ಟೋದು ಬೇಕು. ಸೂರ್ಯ ಸೂರ್ಯೋದಯನೇ ಬೇಕು, ಸೂರ್ಯ ಅಸ್ತನೂ ಬೇಕು. ಇವು ಆದರೆ ಭಗವಂತನ ವಿಚಾರ ಮಾತ್ರ ಅಸ್ತ ಬೇಡ, ಬರೀ ಸೂರ್ಯ ಉದಯನೇ ನಮಗೆ ಬೇಕು. ಸೂರ್ಯ ಅಸ್ತವಾದ್ರೆ ಅಪೇಕ್ಷೆ ಪಟ್ಟಾಗೆ ಭಗವಂತನ ಅಸ್ತವನ್ನು ಯಾರೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಕೃಷ್ಣ ಈ ಜಗತ್ತಿನ ಗತಿಯನ್ನು ಹಾಕಿದರೆ ಆಗ ಕೃಷ್ಣ ಹೇಳ್ತಾರೆ, ಉದ್ಧವ ಯೋಚನೆ ಮಾಡಬೇಡ, ನಾನು ಇಲ್ಲೇ ಇರ್ತೇನೆ ಒಂದು ರೂಪದಿಂದ ಅಂಥೇಳಿ, ಒಂದೇ ಇಲ್ಲೇ ಇರ್ತೇನೆ. ಕೃಷ್ಣ ಎಲ್ಲಿರ್ತಿ ಅಂತ ಕೇಳಿದರೆ ಭಾಗವತದಲ್ಲಿ ಸೇರ್ಕೋತೇನೆ ಅಂತ ಹೇಳಿದ್ದಾರೆ. ಭಾಗವತದಲ್ಲಿ ಸೇರ್ಕೊಂಡ್ಬಿಡ್ತೇನೆ, ಭಾಗವತ ನನ್ನ ಮೂರ್ತಿ ಅಂತ ಹೇಳ್ತಾನೆ ಭಗವಂತ. ನನ್ನ ಪ್ರತಿಮೆ ಇದ್ದಾಗ ಭಾಗವತ ಯಾವ ಚಿನ್ನದ ಪ್ರತಿಮೆಗಿಂತ ಭಾಗವತ ಇಟ್ಕೊಳ್ಳೋ ಶ್ರೇಷ್ಠ. ಮನೆಯಲ್ಲಿ ಎಷ್ಟು ಜನ ಇಟ್ಕೊಂಡಿದ್ದಾರೆ ಯೋಚನೆ ಮಾಡಿ. ಭಾಗವತ ಪುಸ್ತಕ ಇಟ್ಕೊಳ್ಳೋದು ಯಾವ್ಯಾವುದೋ ಇರ್ತದೆ, ಲೌಕಿಕರ ಕಾವ್ಯ ಇಟ್ಕೊಂಡಿರ್ತಾರೆ, ಏನೇನೋ ಇಟ್ಕೊಂಡಿರ್ತಾರೆ, ಆದರೆ ಭಾಗವತನ ಇಟ್ಕೊಂಡಿರೋದಿಲ್ಲ. ಭಾಗವತ ಇಟ್ಕೊಂಡ್ರೆ ಭಗವಂತನ ಮೂರ್ತಿ ಮನೆ ಬಂದಾಗ ಲೆಕ್ಕ. ಈ ಮಾತು ಇಟ್ಕೊಂಡೆ ಆಚಾರ್ಯ ಸ್ವರಮೂಲ ಗ್ರಂಥಗಳು ಅಂದ್ರೇನು, ಅವರ ರೂಪ ಇದ್ದ ಹಾಗೆ ಅಂತ ಹೇಳ್ತಾರೆ. ರೂಪಮನ್ಯದಿವ ಧನ್ಯಮಾತ್ಮನಃ, ಭಗವದ್ಗೀತೆ ಕೃಷ್ಣನ ರೂಪ, ಭಾಗವತ ಕೃಷ್ಣನ ರೂಪ, ವೇದವ್ಯಾಸರ ರೂಪ, ಅವೆಲ್ಲ ಕೂಡ ಸನ್ನಿಧಾನ ಇಟ್ಟಿದ್ದೇನೆ ನಾನೀಗ. ಪರಿಮಳ ರಾಯರ ರೂಪ, ಸುಧಾ ಜಯತೀರ್ಥರ ರೂಪ. ಇದನ್ನು ಅರ್ಥ ಮಾಡ್ಕೋತಾ ಹೊರಟ್ರೆ ಜ್ಞಾನಿಗಳ ಫೋಟೋ ನಮಗಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅವ್ರ ಕೃತಿಗಳಿದೆಯಲ್ಲ, ಫೋಟೋಕ್ಕಿಂತ ಭಾರಿ ಎಫೆಕ್ಟಿವ್. ಮಂತ್ರಾಕ್ಷರ ಇದ್ದಾಗೆ ಬೀಜಾಕ್ಷರ ತುಂಬಿಸಿರ್ತಾರೆ ಅದರಲ್ಲಿ ಮಹಾನುಭಾವರು. ದೇವತಾ ಸನ್ನಿಧಾನ ಇರ್ತದೆ, ಅದಕ್ಕೆ ನನ್ನ ರೂಪ ಇಟ್ಟಿದ್ದೀನಿ, ಯೋಚನೆ ಮಾಡಬೇಡ ಉದ್ಧವ. ಆಗ ಉದ್ಧವರಿಗೆ ಸಮಾಧಾನವಾಯ್ತಂತೆ, ಈ ಕಾರಣ ಕೊಡ್ತಾರೆ ಅಂದರೆ ಕೃಷ್ಣನೇ ಇದ್ದಾಗ ಲೆಕ್ಕ. ಭಾಗವತ ಇದೆ ಅಂದರೆ ಪುರಾಣಾರ್ಕೋ ಅಮನೋದಿತ, ಪುರಾಣ ಸೂರ್ಯ ಕೃಷ್ಣ, ಸಾಕ್ಷಾತ್ ಕೃಷ್ಣನೇ ಮನೆಯಲ್ಲಿ ಬಂದಾಗ ಲೆಕ್ಕ. ಇದೆಲ್ಲ ಕೇಳಿದಾಗ ನಾರದರಿಗೆ ಭಾರಿ ಖುಷಿಯಾಯಿತು. ಇವರಿಬ್ಬರ ಸಂವಾದ ಅಂದರೆ ಇಬ್ಬರು ಗೊತ್ತಿರೋರೆ, ಗೊತ್ತಿಲ್ಲದವರಿಗೆ ಗೊತ್ತು ಮಾಡೋಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಅದಿಷ್ಟು ಕೂಡ. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವೋ ಯಸ್ಮಾತ್ ತಸ್ಮಾತ್ ಪೃಚ್ಛಸಿ ಪಾರ್ಥಿವ. ದೊಡ್ಡವರು ಆ ರೀತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲದವ್ರಿಗೆ ತಿಳ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ. ಮಾತಾಡೋಕ್ಕೆ ನಮಗೆ ಬರೋದಿಲ್ಲ, ಅವ್ರು ಮಾತಾಡಿ ತೋರಿಸ್ತಾರೆ, ಪ್ರಶ್ನೆ ಅವರೇ ಕೇಳೋದು, ಉತ್ತರ ಅವರೇ ಕೊಡೋದು ಅಂತ ಒಂದು ವಾತಾವರಣದಿಂದಾಗಿ ನಾರದಿಗೆ ಭಾರಿ ನೆಮ್ಮದಿ ಆಯಿತು. ಆಗ ಆಯ್ತೇನು ಭಾಗವತ ಶುರು ಮಾಡೋಣ ಅಂತ ಹೇಳ್ತಾ ಬಂದವರನ್ನೆಲ್ಲ ವ್ಯವಸ್ಥಿತವಾಗಿ ಕೂಡಿಸ್ತಿದ್ದಾರಂತೆ. ಮುಂದುಗಡೆ ಬ್ರಹ್ಮಚಾರಿಗಳು ಯತಿಗಳೆಲ್ಲ ಮುಂದೆ ಕೂತಿದ್ದಾರೆ. ಹೇಗೆ ವ್ಯವಸ್ಥೆ ಹೇಳ್ತಾರೆ ತಾರತಮ್ಯದ ಪ್ರಕಾರ ಕೂಡಿಸೋ ರೀತಿಯಲ್ಲಿ. ದೇವತೆಗಳೆಲ್ಲ ಮೇಲೆ ಅಂತ ಅವ್ರು ವಿಮಾನ ಮೇಲೆ ಇದ್ದಾರೆ ದೇವತೆಗಳೆಲ್ಲ ಕೂಡ, ಬಾಲ್ಕನಿ ಸೀಟ್ ಅವ್ರದೆಲ್ಲ ಮೇಲೆ ದೇವತೆಗಳು ಕೂತಿದ್ದಾರೆ. ಋಷಿಮುನಿಗಳೆಲ್ಲ ಒಂದು ಕಡೆ ಇದ್ದಾರೆ, ಸ್ತ್ರೀಯರು ಎಲ್ಲರೂ ಅಪ್ಸರಿಯರು ಎಲ್ಲ ನರ್ತನ ಮಾಡ್ತಾ ಕೇಳ್ತಾರೆ ಅಂತ ಭಾಗವತವನ್ನು. ಅಂಥ ಒಂದು ವಾತಾವರಣ ನಿರ್ಮಾಣ ಆಯ್ತು ಅಲ್ಲಾಗ. ಇನ್ನೇನು ಭಾರಿ ಸಂಭ್ರಮ, ಭಾರಿ ಸಂತೋಷ ನಾರದರಿಗೆ. ಆಗ ಆಶ್ಚರ್ಯ ಆಗ್ತಾ ಇದೆ, ನೋಡ್ತಾ ಕೂತಿದ್ದಾರೆ. ಇನ್ನೊಂದು ಮಿರಾಕಲ್ ನಡೆದೋಯ್ತು. ಏನು ಆಶ್ಚರ್ಯ ಗೊತ್ತಾ? ಅಲ್ಲಿಗೆ ಭಕ್ತಿ ಇದ್ಲಲ್ಲ, ನಾನಾ ಭಕ್ತು ವೈರಾಗ್ಯ ಕೋಮಾಷ್ಟಯದಲ್ಲಿದ್ವಲ್ಲ, ಎಲ್ಲರೂ ಅಲ್ಲಿ ಬಂದುಬಿಟ್ರಂತ ಕ್ಷಣಕ್ಕೆ. ಆ ಗಟ್ಟಿಬಿಟ್ಟ ಬಂದಿದ್ದಾರೆ, ತಮಾಷೆ ಅಂತ ಕೇಳಿದ್ರೆ ಎಲ್ಲ ನಾರ್ಮಲ್. ಇವಳು ತಾಯಿ ಅವ್ರ ಮಕ್ಕಳು ನೋಡೋರೆಲ್ಲ ಗೊತ್ತಾಗ ಬಂದಿರುತ್ತೆ, ಎಲ್ಲ ಆರೋಗ್ಯವಂತರಾಗಿ ಬಂದುಬಿಟ್ಟಿದ್ದಾರೆ. ಆಗಲೇ ಇನ್ನು ಭಾಗವತ ಹೇಳೇ ಇಲ್ಲ, ಶುರು ಮಾಡ್ತಿರ್ಲಿಕ್ಕೆ ಎಫೆಕ್ಟ್ ಶುರುವಾಗಿದೆ ಅಂತ ಹೇಳ್ತಾರೆ. ಮತ್ತು ಬಡಿಸ್ತಿರ್ಲಿಕ್ಕೆ ಥರ ಹಿಡಿ ಸೀಟ್ ಹಿಡಿತಾರಲ್ಲ ಆ ಟೈಪ್, ಇನ್ನು ಎಲೆ ಹಾಕ್ತಾರೆ ಅಂದರೆ ಆಗಲೇ ಫುಲ್ ಆಗಿಬಿಟ್ಟಿರುತ್ತೆ. ಬಡಿಸಿ ಮೇಲೆ ಎಲೆ ಹಾಕ್ತಿರ್ಲಿಕ್ಕೆ ಜನ ಹೇಗೆ ಬರಬೇಕು? ಭಾಗವತ ಹೇಳಕ್ಕೆ ಅಂತ ಕೂತಾಗಲೇ ಶಕ್ತಿ ಬಂದುಬಿಡ್ತಂತೆ ಆಗಲೇ ಅವರು. ನಾರ್ಮಲ್ ಆಗಿ ಜ್ಞಾನನೂ ಬಂತು, ಭಕ್ತಿನೂ ಬಂತು, ಅದೇ ರೀತಿಯಲ್ಲಿ ವೈರಾಗ್ಯರೂ ಬಂತು. ಮೂರು ಜನ ಬಂದರು, ಎಲ್ಲ ನೋಡ್ತಿದ್ದಾರೆ. ಮುಂದೆ ಬಂದು ನಿಂತ್ಕೊಂಡ್ಬಿಟ್ಲಂತೆ ಭಕ್ತಿ, ಜ್ಞಾನ ಬರೋದು ಸಮೇತ ಅಂದರೆ ಇಷ್ಟೇ. ಭಾಗವತ ಶುರು ಮಾಡ್ತಿರ್ಲಿಕ್ಕೆ ಭಕ್ತಿ ಬರ್ತದೆ ದೇವರಲ್ಲಿ ಅಂತ ಅರ್ಥ. ಭಾಗವತ ಶುರುವಾಗ್ತಿರ್ಲಿಕ್ಕೆ ಭಕ್ತಿ ಬರ್ತದೆ. ಬೆಳಕು ಸೂರ್ಯೋದಯ ಆದಮೇಲೆಲ್ಲ ಅರುಣೋದಯಕ್ಕೆ ಬೆಳಕು ಶುರುವಾಗಿಬಿಟ್ಟಿರ್ತದೆ. ಆಗಲಿ ಬೆಳಕು ಅರುಣೋದಯ ಬೆಳಗ್ಗೆ ನೋಡಬೇಕಂತೆ, ಎದ್ದಿರ್ಬೇಕು, ಈ ಪುಣ್ಯಾತ್ಮ ಎದ್ದಿದ್ರೆ ಗೊತ್ತಾಗ್ತದೆ ಅಷ್ಟೇ. ಸೂರ್ಯೋದಯಕ್ಕಿಂತ ಮುಂಚೆ ಬೆಳಕು ಹೇಗೆ ಬರ್ತದೋ ಆ ರೀತಿಯಲ್ಲಿ ಭಾಗವತನ ಶುರು ಮಾಡೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಸತ್ಯ ಅದು ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಪ್ರಾರಂಭ ಮಾತ್ರ ಇಚ್ಛಾವ, ಸಂಬಳ ಸೇರ್ತ ಹುಡುಗ ಕೆಲಸಕ್ಕೆ ಸೇರಿಬಿಟ್ಟಿದ್ದಾನೆ, ಒಂದು ತಿಂಗಳು ಸಂಬಳನೂ ಬಂದಿಲ್ಲ, ಆಗಲೇ ಡಿಮ್ಯಾಂಡ್ ಅವನಿಗೆ, ಅದು ಕೆಲಸಕ್ಕೆ ಸೇರಿಬಿಟ್ಟಿದ್ದಾನೆ, ಸಂಬಳ ಬರೋದು ಗ್ಯಾರಂಟಿ ಅಂತ ಅರ್ಥ. ಇವತ್ತು ಸೇರಿದ್ದಾನೆ, ಅಡ್ವಾನ್ಸ್ ಕೊಟ್ಟೇನು ಸರ್ಕಾರನವ್ಕೆ ಅಡ್ವಾನ್ಸ್ ಕೊಡೋದಿಲ್ಲ. ಈ ಪ್ರೈವೇಟ್ ಕಂಪ್ನಿಯಲ್ಲಿ ಕೊಡ್ಬೋದು, ಸರ್ಕಾರ ಕೊಡೋದಿಲ್ಲ ತೆರ, ಆಮೇಲೆ ಕೊಡೋದು. ಆದರೆ ಅವತ್ತೇ ಡಿಮ್ಯಾಂಡ್ ಅವನಿಗೆ, ಅದಕ್ಕೆ ಕೆಲಸದಲ್ಲಿದ್ದಾನೆ ನೋ ಪ್ರಾಬ್ಲಮ್, ದುಡ್ಡು ಬಂದೇ ಬರುತ್ತೆ ಗ್ಯಾರಂಟಿ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ಭಗವಂತ ಅಡ್ವಾನ್ಸ್ ಕೊಡ್ತಾನಂತ. ಇದನ್ನು ಪ್ರಯತ್ನ ಪಡಬೇಕು. ಮಕ್ಕಳಿಗೆ ಭಾಗವತ ಹೇಳಿಸ್ತೀವಿ ಅಂದ್ಕೊಂಡ್ರೆ ಸಾಕು, ವಾತಾವರಣ ಚೇಂಜ್ ಆಗ್ತದೆ, ಮನೆಯಲ್ಲಿ ವಿಚಿತ್ರವಾದ ಸ್ಥಿತಿ ಬರ್ತದೆ, ಮಂಗಳಕರವಾದ ವಾತಾವರಣ. ಭಗವಂತ ಬರ್ತಾನೆ ಅಂದರೆ ಕೇಳಬೇಕಾ? ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಪರಮಮಂಗಲ ಸ್ವರೂಪ ಭಗವಂತ ಸ್ವತಃ. ಭಕ್ತಿ ಭಾರಿ ಖುಷಿನೋ ಖುಷಿ ಭಕ್ತಿಗೆ. ಹುಡುಗರ ಕೇಳ್ತಾರೆ ಯಾರಮ್ಮ ಅಂತ ಕೇಳಿ, ನಾರದ ಹೇಳ್ತಾರೆ ಭಕ್ತಿ ಇವಳೇ, ಇವಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ನಾನು, ಜ್ಞಾನ ಬಂದಿದ್ದಾನೆ ವೈರಾಗ್ಯ ಬಂದಿದ್ದೆ ಅಂತ ಹೇಳಿದ ತಕ್ಷಣ ಅಮ್ಮ ನೀನು ಕೂತ್ಕೊಂತ ಕೂಡಿಸ್ತಾರೆ. ಹಾಗೆಲ್ಲರೂ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಹೊತ್ತಿಗೆ ಭಾರಿ ಭಾರಿ ದೊಡ್ಡ ಆಶ್ಚರ್ಯ, ಇನ್ನೊಂದು ನಡೆದೋಯ್ತು ಆಶ್ಚರ್ಯ. ಏನು ಗೊತ್ತಾ, ಸ್ವತಃ ಭಗವಂತನೇ ಬಂದು ಕೂತ್ಬಿಟ್ಟಂತ ಅವರಿವ್ರ ಯಾತಕ್ಕೆ, ಸೊ ನಾರಾಯಣನೇ ಬಂದು ಕೂತನಂತಲ್ಲಿ ವೇದವ್ಯಾಸರ ಪ್ರತಿಮ ಭಾಗವತ ಇದ್ಮೇಲೆ ಭಗವಂತ ಬಂದೇವು, ಎಲ್ಲರೂ ದೇವರ ದರ್ಶನ ಆಗ್ತಾ ಇದೆ ಆಗಲೇ, ಇನ್ನೂ ಭಾಗವತ ಶುರುವೇ ಆಗಿಲ್ಲ. ದೇವರ ನಮಗೆ ಉಪನ್ಯಾಸ ಶುರುವಾಗಿ ನಿದ್ದೆ ಬಂದುಬಿಡುತ್ತಲ್ಲ ಆ ಟೈಪ್, ಶುರುವಾದ್ಮೇಲೆ ನಿದ್ದೆ ಮಾಡೋರು ಕೆಲವರು ಮೊದಲೇ ನಿದ್ದೆ ಮಾಡಿಬಿಡ್ತಾರೆ, ಹೇಗೋ ಶುರುವಾಗುತ್ತೆ ಅಂತ ಹೇಳ್ಕೊಂಡು ಅದು ಉಲ್ಟಾ ಪಲ್ಟಾ ಇದೆ. ಭಗವಂತನೇ ಬಂದಾಯಿತು, ಪರಮಾಶ್ಚರ್ಯ, ದೇವರ ದರ್ಶನನೇ ಆಗೋಯ್ತು. ಇದು ಜ್ಞಾನದ ಇಂಪ್ಯಾಕ್ಟ್ ಅಂದರೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಆಚಾರ್ಯ ಮಾತನ್ನು ತಿಳ್ಕೊಂಡು ಭಾಗವತ ಕೇಳ್ತೇವೆ, ಆ ಮಾತನ್ನು ಸತ್ಯವಾಗಿ ಹೇಳ್ತಾರೆ. ಭಾಗವತ ಕೇಳಿದ ಮೇಲಲ್ಲ, ಭಾಗವತ ಕೇಳ್ತೇವೆ ಅಂತ ಮನೆ ಬಿಟ್ಟು ಹೋಗ್ತಾರಲ್ಲ, ಅಶ್ವಮೇಧ ಪದೇ ಪದೇ, ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತೆ, ಒಂದು ಹೆಜ್ಜೆ ಹೆಜ್ಜೆಗೆ ಅಡ್ವಾನ್ಸ್ ಆಗಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಸರಿಯಾದ ಮಾತದು. ಹುಡುಗ ಸ್ಕೂಲಿಗೆ ಸೇರ್ತಾರೆ ಅಂದರೆ ದುಡ್ಡು ಕೊಡ್ತಾರೆ, ಸ್ಕೂಲಿಗೆ ಸೇರ್ತೇನೆ ಓದ್ತೇನೆ ಅಂದರೆ ಖುಷಿಯಾಗುತ್ತೆ ಅವ್ರಿಗೆ, ಪಾ ಒಳ್ಳೆ ಕೆಲಸ ಮಾಡ್ತಾನೆ ಅಂಥೇಳಿ. ಆ ರೀತಿಯಲ್ಲಿ ಭಾಗವತ ಕೇಳಿದುಕೊಂಡು ದೇವತೆಗಳು ಅನುಗ್ರಹ ಮಾಡಿಕೊಡ್ತಾರೆ ಗೊತ್ತಾ, ಕೂತಲ್ಲೇ ವ್ಯವಸ್ಥೆ ಮಾಡಿಕೊಡ್ತಾರೆ. ಭಗವಂತ ಬಂದ, ಭಗವಂತ ಬಂದಮೇಲೆ ವಾತಾವರಣ ಸಾಷ್ಟ ವೈಕುಂಠದ ವಾತಾವರಣ ಶುರುವಾಗಿದೆ. ಅಲ್ಲಿ ಎಲ್ಲರಿಗೂ ಎಲ್ಲರೂ ಸಾಷ್ಟಾಗ ನಮಸ್ಕಾರ ಭಗವಂತನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆಗ ಭಗವಂತ ನೀವು ಹೇಳಿ ಹೇಳಿ ಭಾಗವತರ ಕೇಳ್ತೇನೆ ಅಂತ ಭಗವಂತ ಹೇಳ್ತಾನೆ. ಇದಕ್ಕೆಲ್ಲ ಇನ್ನೊಂದು ಅರ್ಥ, ಅಲ್ಲಿ ಭಾಗವತಿಗೆ ಆ್ಯಕ್ಚುಲಿ ಬಂದರವರೆಲ್ಲ ಕೂಡ ಇವತ್ತು ಭೂಲೋಕದಲ್ಲಿ ಭಾಗವತ ಎಲ್ಲೇ ನಡೀತಿದ್ರು ಕೂಡ ದೇವತೆಗಳೆಲ್ಲ ಬಂದುಬಿಡ್ತಾರೆ. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಭಗವಂತನ ಕಥಾಪ್ರಸಂಗ ನಡೀತು ಅಂದರೆ ತೀರ್ಥಾಗಮನ ದೇವತೆಗಳೆಲ್ಲ ಧಾವಿಸಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಸಿದ್ಧಿ ಕೊಡತಕ್ಕಂಥ ಗ್ರಂಥ. ಅಲ್ಲಿ ಕಂಡಿದ್ರು ಕಾಣದೇ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಕಾಣಿಸ್ಕೊಂಡಿದ್ದಾರೆ, ಇಲ್ಲಿ ಕಾಣ್ತಾ ಇರ್ತಾರೆ. ಆ ಅಂಥ ಪವಿತ್ರವಾದ ಸ್ಥಿತಿ, ಇಲ್ಲಿ ಕಾಣದೆ ನಮ್ಮ ಎದುರು ಕಾಣ್ತಾರೆ ಅಷ್ಟೇ. ಅದೆಲ್ಲ ನೋಡ್ತಿದ್ದಾರೆ. ಆ ಸಮಯಕ್ಕೆ ಭಾಗವತದ ಮಹಿಮೆ ಇನ್ನೂ ಹೇಳಬೇಕು ಅಂತೇಳಿ ಯೋಚನೆಯಿಂದ ಪದ್ಮಪುರಾಣದ ಕಥೆಗಳನ್ನು ಆರಂಭ ಮಾಡ್ತಾರೆ. ಪ್ರತಿಯೊಂದು ಸ್ಕಂಧದ ಮಹತ್ವ ಹೇಳ್ತಾರೆ. ಒಟ್ಟು ಮಹತ್ವ ಒಂದು, ಸ್ಕಂಧದ ಮಹತ್ವ ಒಂದು. ಸ್ಕಂಧದ ಮಹತ್ವ ಹೇಳಬೇಕಾದ್ರೆ ಮೊದಲಿಗೆ ಪ್ರಥಮ ಸ್ಕಂಧದ ಮಹತ್ವವನ್ನು ಹೇಳ್ತಾರೆ. ಪ್ರಥಮ ಸ್ಕಂಧ ಭಾಗವತ ಕೇಳಿದರೆ ಏನಾಗುತ್ತೆ, ಇದರಿಂದ ಅನುಕೂಲ ಏನು ಗೊತ್ತಾ, ಇಡೀ ಭಾಗವತ ಕೇಳಲಿಕ್ಕಾಗದೆ ಹೋದರೆ ಒಂದೊಂದು ಸ್ಕಂಧಕ್ಕೂ ಫಲ ಇದ್ದಾಗ ಎಷ್ಟು ಮಹತ್ವ. ಒಂದು ಕೋರ್ಸ್ ಓದ್ತಾರೆ, ಪೂರ್ತಿ ಓದಿದ್ರೆ ಕೆಲಸ ಸಿಗುತ್ತೆ, ಅರ್ಧಮಾದವರಿಗೆ ಕೆಲಸ ಸಿಗೋದಿಲ್ಲ. ಭಾಗವತ ಹಾಗಲ್ಲ, ಒಂದು ಸ್ಕಂಧ ಸ್ಕಂಧಕ್ಕೂ ಬೆಲೆ ಇದೆ ಅಂತ ಹೇಳ್ತಾರೆ. ಸ್ಕಂಧ ಸ್ಕಂಧಕ್ಕೂ ಬೆಲೆ ಇದೆ, ಆದರೆ ಶ್ಲೋಕ ಶ್ಲೋಕಕ್ಕೂ ಬೆಲೆ ಇದೆ, ಅರ್ಧ ಶ್ಲೋಕಕ್ಕೂ ಬೆಲೆ ಇದೆ ಅಂತ ಹೇಳಿದ್ರಿಂದ ಸ್ಕಂಧದ ಮಹತ್ವ ಹೇಳೋದಕ್ಕೆ ಹೊರಟು ಒಂದು ಕಥೆ ಹೇಳ್ತಾರೆ. 12 ಸ್ಕಂಧಕ್ಕೊಂದು ಉಪಾಖ್ಯಾನ, ಸೊ 12 ಕಥೆಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲನೇದು, ಒಬ್ಬ ರಾಜ ಇದ್ದ, ಅದು ಅವಂತಿ ದೇಶ. ಅವಂತಿ ಅಂದರೆ ಉಜ್ಜಯಿನಿ ಪ್ರಾಂತ, ಅವತ್ತಿಗೂ ಅವಂತಿ ಇವತ್ತಿಗೂ ಅವಂತಿ ಅಂತಲೇ ಹೆಸರು ಅದಕ್ಕೆ, ಅವಂತಿ ದೇಶ. ಅಲ್ಲಿ ಒಬ್ಬ ರಾಜ ಶ್ರೀಕರ ಅಂತ ರಾಜನ ಹೆಸರು. ಅವನಿಗೆ ಇಬ್ಬರು ಹೆಂಡಂದಿರು, ದೊಡ್ಡವಳು ಭಾರಿ ಒಳ್ಳೆಯವಳು, ಚಿಕ್ಕವಳು ಭಾರಿ ಕೆಟ್ಟವಳು. ಅಜಾ ಅಂತ ಇವಳು ಹೆಸರು, ಅಜಾ ಅಂತ ಇವಳ ಹೆಸರಿದೆ. ಅಪೂರ್ವವಾದ ರೀತಿಯಲ್ಲಿ ಸಂಸಾರ ಮಾಡಿಕೊಂಡಿದ್ದ ರಾಜ. ದೊಡ್ಡವಳು ತುಂಬ ಸುನೀತಿ ಸುರುಚಿ ಇದ್ದ ಹಾಗೆ, ಉತ್ತಾನ ಪಾದರಾಜನಿಗೆ ಹೇಗೋ ಹಾಗೆ ಇಬ್ಬರು ಹೆಂಡಂದರು, ಒಳ್ಳೆ ದೊಡ್ಡವಳು ಒಳ್ಳೆಯವಳು, ಚಿಕ್ಕವಳು ಕೆಟ್ಟವಳು, ಅದೇ ರೀತಿ ಇರತಕ್ಕಂಥ ಕಥೆ ಇದೆ. ಆಗ ದೊಡ್ಡವಳು ಗಂಡನ ಮೇಲೆ ಭಕ್ತಿ, ಅತ್ತೆ ಮಾವಂದ್ರ ಮೇಲೆ ಭಕ್ತಿ. ವಿಶೇಷ ಹೇಗೆ ಸೇವೆ ಮಾಡ್ತಿದ್ಲು ಅಂದರೆ, ಕೆಲಸಕ್ಕಿಟ್ಟ ಸಂಬಳದ ಆಳಿದಂತೆ ಅಷ್ಟು ಭಕ್ತಿ ತೋರಿಸ್ಲಿಲ್ಲಂತೆ ಪಾಪ ದೊಡ್ಡವಳು. ಚಿಕ್ಕವಳು ತದ್ದು ವಿರುದ್ಧ, ಭಾರಿ ದ್ರೋಹಿ, ಗಂಡನ ಕಂಡ್ರೆ ಆಗ್ತಿರಲಿಲ್ಲ ಅವಳಿಗೆ, ಸವತಿನ ಕಂಡಂತೂ ಮೊದಲೇ ಆಗ್ತಿರಲಿಲ್ಲ. ಹಾಗೆ ಕಲ ಕಳೀತಾ ಬಂತು. ಮುಂದೆ ರಾಜ ಅನೇಕ ತುಂಬ ಒಳ್ಳೆಯವನು ರಾಜ, ಪಾಪ ಅನೇಕ ಸಾಧನೆ ಮಾಡಿದೆ, ಮಕ್ಕಳು ಆದರೆ ಅವಳಿಗೆ ಹಿರಿಯ ಹೆಂಡತಲ್ಲಿ ಒಬ್ಬ ಮಗ, ಹಿರಿಯ ಹೆಂಡತಲ್ಲಿ ಒಬ್ಬ ಮಗ, ಇಬ್ಬರಿಗೂ ಮಕ್ಕಳು ಹುಟ್ಟಿದರು. ಇನ್ನೂ ಚಿಕ್ಕವರು ಇರಬೇಕಾದ್ರೇ ತುಂಬ ವಯಸ್ಸಾಗಿರಲಿಲ್ಲ. ಆಗಲೇ ರಾಜನಿಗೆ ಆಯುಷ್ಯ ಮುಗಿತು, ಸತ್ತು ಹೋಗ್ತಾನೆ. ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಆಯಿತು. ಇದನ್ನು ಕಿರಿಯ ಹೆಂಡತಿ ನೋಡಿದ್ದು, ಭಾಳ ಹೊಟ್ಟೆ ಕಿಚ್ಚು, ಸವತಿ ಮಾತ್ಸರ್ಯ ಅಂಬುದು ಸಾಮಾನ್ಯವಾಗಿರ್ತಕ್ಕಂಥದ್ದು, ಅದನ್ನು ಗೆದ್ದರೆ ದೊಡ್ಡವರಾಗಿಬಿಡ್ತಾರೆ. ಸವತಿ ಮಾತ್ಸರ್ಯ ಅಂಬೋದೇ ಕೆಟ್ಟದ್ದು, ಎಲ್ಲರಲ್ಲೂ ಮಾತ್ಸರ್ಯ ಇರ್ತದೆ, ಕೆಲವರಲ್ಲಿ ಹೆಚ್ಚೆಚ್ಚು ಮಾತ್ಸರ್ಯ ಇರ್ತದೆ ಅಷ್ಟೇ. ಸವತಿ ಮಾತ್ಸರ್ಯ, ಪಂಡಿತ ಮಾತ್ಸರ್ಯ, ಹಣದ ಮಾತ್ಸರ್ಯ, ಎಲ್ಲ ಕಡೆ ಮಾತ್ಸರ್ಯ ಕಾಮನ್ ಫ್ಯಾಕ್ಟರ್. ವಿದ್ಯಾರ್ಥಿಗಳಲ್ಲಿ ಮಾತ್ಸರ್ಯ, ಬುದ್ಧಿವಂತರ ಕಂಡ್ರೆ ಮಾತ್ಸರ್ಯ, ಇವಳಿಗೆ ಅಂಥ ಮಾತ್ಸರ್ಯ ಇತ್ತು. ಅದು ಇನ್ನೂ ಜಾಸ್ತಿ ಆಯ್ತು. ಈಗ ಏನು, ಅವನ ಮಗ ರಾಜನಾಗಿಬಿಟ್ಟ, ದೊಡ್ಡವನ ಮಗ, ದೊಡ್ಡವಳ ಮಗ ರಾಜನಾದ, ಸಣ್ಣವನ ಮಗ ಇವ ರಾಜನಾಗಬೇಕಲ್ಲ, ಸಮಾಧಾನ ಆಗಲಿಲ್ಲ ಅವಳಿಗೆ. ತನ್ನ ಮಗನೇ ರಾಜನಾಗಬೇಕಾಗಿತ್ತು, ಹಠ ಅವಳಿ. ಅತೃಪ್ತಿ ಮನುಷ್ಯನ ಕಾಡತ್ತೆ ಅಂತ ಹೇಳ್ತಾರೆ. ತೃಪ್ತಿ ಇದ್ದವನಿಗೆ ಏನು ಕೊಟ್ಟರೂ ಯೋಚನೆ ಇಲ್ಲ, ಆದರೆ ಅತೃಪ್ತಿ ಇದ್ದರೆ ಏನು ಕೊಟ್ಟರೂ ಅವನಿಗೆ ಸಮಾಧಾನ ಅನುಗಮಿಸೋದೇ ಇಲ್ಲ. ಭಾರಿ ಸಿಟ್ಟು ಬಂತ ಅವಳಿಗೆ. ಆ ಉದ್ವೇಗ ಹೇಗೆ ತಿಳಿಸ್ಕೊಂಡ್ಲು ಗೊತ್ತಾ, ಇವತ್ತು ನಡೀತಿರೋದೆಲ್ಲ ಹೇಗೋ ಹಾಗೆ ನಡೀತಾ ಇರೋದು. ಯಾವನೋ ಶ್ರೀಮಂತ ವ್ಯಾಪಾರಿ ಬಂದ ಊರಿಗೆ, ಅವನ ಜೊತೆಗೆ ಹೋಗಿಬಿಟ್ಲಂತೆ, ಬಿಟ್ಟೆ ಹೋಗಿಬಿಟ್ಲು. ತಾನು ಮನೆ ಬಿಟ್ಟೇ ಹೊರಟು ಇಲ್ಲಿ ಇವತ್ತು ಇವತ್ತು ದಿನ ಬೆಳಗ್ಗೆ ನಡೀತಕ್ಕಂಥ ವಿಚಾರಗಳಿವೆಲ್ಲ ಕೊಡ್ತು. ಮದುವೆ ಆದರೆ ಎಷ್ಟೋ ಜನಗಳು ಪಾಪ ಗಂಡನ ಬಿಟ್ಟು ಹೋಗೋರು ತೀರಾ ಕಾಮನ್. ಇವತ್ತು ಗಂಡನ ಬಿಡ ಹೆಂಗಸರು ಇದ್ದಾರೆ, ಹೆಂಡತಿ ಬಿಡ ಗಂಡಂದರು ಇದ್ದಾರೆ. ನಿಮಗೆ ಆಶ್ಚರ್ಯ ಆಗೋದಿಷ್ಟೇ, ಹಿಂದೆ ಸಾಮಾನ್ಯ ಕಂಪ್ಲೇಂಟ್ಸ್ ಗಂಡನ ಕಡೆಯಿಂದ ಬರ್ತಿತ್ತು. ಅಂದರೆ ಗಂಡ ಸರಿ ಇಲ್ಲ, ಗಂಡ ಸರಿ ಇಲ್ಲ ಅಂತವನು ಗಂಡನಿಂದ ಮೊದಲು ಬಿಡೋ ತಾ ಸೊಲ್ಯೂಷನ್ ಒಂದು ಪ್ರಪೋಸಲ್ ಬರೋದು. ಈಗ ಹಾಗಿಲ್ಲ, ಉಲ್ಟಾ ಪಲ್ಟ. ಈಗ ಈ ಹೆಂಗಸರ ಕಡೆಯಿಂದ ಫಸ್ಟ್ ಬರೋದು, ಮೊದಲ ದೋಷ ಇಲ್ಲದೇ ಶುರುವಾಗುತ್ತೆ. ವಿಚಿತ್ರವಾದ ಕಾಲ ಇದು. ಹಠ ಮಾಡಿ ಬಿಟ್ಟು ಹೊಟ್ಟ ಹೋಗಿಬಿಟ್ಲಂತ ಕಡೆಗೆ ಎಷ್ಟೋ ಜನ ಇರ್ತಾರೆ. ಇವತ್ತು ಐ ಟಿ ಬಿ ಟಿ ಬಂದಮೇಲೆ ಅಂತೂ ಭಾರಿ ನಂಬೋದು ಕಷ್ಟ. ಇನ್ನು ಮದುವೆ ಮಾಡೋರು ಕೂತಿರ್ತಾರೆ, ಆಗಲೇ ಯಾವುದು ಓಡೋಗ್ತೀನಿ ಅಂತ ಮಾತಾಡ್ಬಿಟ್ಟಿರ್ತಾಳೆ ಆಗಲೇ. ಎಷ್ಟು ಕತೆ ನೋಡಿದ್ದಲ್ಲ, ನಿಶ್ಚಿತ ಆದ್ರೂ ಕೊಂದೇ ಹಾಕಿದ್ದಾಳೆ. ಅವನು ಮರ್ಡರ್ ಮಾಡಿ ಹೋಗ್ಬೇಕಾದ್ರೆ ಏನು ಆಶ್ಚರ್ಯ ಇವೆಲ್ಲ. ಇದು ಇವತ್ತು ಎಷ್ಟೋ ಹಿಂದಿನ ಕಥೆಗಳಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಅವಾಗ. ಇವತ್ತಿನ ದಿವಸ ವ್ಯಾಪಾರಿ ಭಾರಿ ಶ್ರೀಮಂತ, ಒಂದೊತ್ತಿಗೆ ಓಡೋಗ್ಬಿಟ್ಲು. ರಾಣಿಯಾಗಿದ್ದವಳಿಗೆ ಯಾವನೋ ಗಂಟು ಬಿದ್ದರೆ ಎಂಥ ನೀಚ ಸ್ತ್ರೀಯವಳು. ಹೋಗಿ ಯಾವುದೋ ಊರಿಗೆ ಹೋದಲು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೊಡ್ತಾನೆ ಭಗವಂತ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗಲೇಬೇಕಲ್ಲ. ಅವನ ಜೊತೆಗೆ ಹೋದಲು, ಸ್ವಲ್ಪ ಅವನು ಸತ್ತು ಹೋದ. ಯೋಚನೆ ಮಾಡಬೇಕು ಇವರು. ಇವತ್ತು ರೈವರ್ಸ್ ಮಾಡ್ಕೊಂಡು ಹೋಗಿಬಿಡ್ತಾರಲ್ಲ, ದೊಡ್ಡ ಕೆಲಸಕ್ಕೆ ದೊಡ್ಡ ಪರಾಕ್ರಮ ತಿಳ್ಕೊಂಡ್ಬಿಟ್ಟಿರ್ತಾರೆ ಅದನ್ನು. ನಾಳೆ ಅನಾಥರಾಗ್ತಾರೆ, ಬೀದಿ ಬಿದ್ದು ಹೋಗ್ತಾರೆ, ಯಾರು ನೋಡ್ತಾರೆ ಅವರನ್ನು? ನಾಳೆ ಓಡೋಗ್ತಾರೆ, ಹೇಗೋ ಮಾತೇ ಓಡಿ ಬಂದವಳು ಹೆದರಿದ್ದೇ ಇರುತ್ತೆ ಅವಳಿಗೆ. ಹೀಗಾಗಿ ಅನಾಥ ಎಷ್ಟೋ ಜನ ಅವರು ಬೇರೆ ಇದೇ ಇಲ್ಲ, ಜೀವನವನ್ನು ಕೈಯಾರೆ ಹಾಳು ಮಾಡ್ಕೋತಾರೆ, ದುರಂತಮಯವಾದ ಜೀವನವನ್ನು ಕಾಣ್ತಾರೆ. ಇಂಥ ಕಥೆ ಕೇಳಿದಾಗ ಜನಕ್ಕೆ ಅರ್ಥ ಆಗ್ತದೆ. ಯಾವುದು ಸಣ್ಣ ಪುಟ್ಟ ಮಾತಿಗೋಸ್ಕರ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ, ಸೀರ ಸಾಮಾನ್ಯವಾದ ಮಾತುಗಳು. ಆಫೀಸಲ್ಲಿ ಅಂಥ ಮಾತನ್ನು ಆಫೀಸರ್ ಬೈತಿರ್ತಾರೆ, ತಪ್ಪಗಿರ್ತಾರೆ. ಇವತ್ತು ಆಫೀಸ್ ಎಷ್ಟೋ ಜನ ಬಾಯಿ ಬಂದೇ ಬೈತಾರೆ, ಅವರು ಸಿಂಗ್ಯುಲರಲ್ಲೇ ಬೈತಾರೆ, ಬಾಯಿ ಬಂದು ತಪ್ಪಗಿರ್ತಾರೆ. ಕೆಲಸ ಹೋದ್ರೆ ಗತಿಯ ನಾಳೆ ಕೆಲಸ ಹೋಗಿ ರಿಸೈನ್ ಮಾಡಿಬಿಟ್ಟು ಬರ್ತಾನೆ, ರಿಸೈನ್ ಮಾಡಿ ಹೋಗೋದಿಲ್ಲ, ನಾಳೆ ಕೆಲಸ ಸಿಗುತ್ತಾರೆ ಸುಲಭವಾಗಿ. ಅದು ಸುಲಭ ಮದುವೆ ಆಗುತ್ತೆ ಅಂತ ಕಾಲ ಇದು. ಇಲ್ಲಿ ಕೆಲಸ ಸಿಗೋದು ಕಷ್ಟ, ಮದುವೆ ಆಗೋದು ಸುಲಭ ಆಗಿಬಿಟ್ಟಿದೆ ಎಷ್ಟು ಜನಗಳಿಗೆ. ಬಿಡು ಮದುವೆ ಆಗ ಕೊಡೋದು ಬಿಡ, ಒಂದು ಮಾತು ಬೈದ ನಾನು ರಿಸೈನ್. ಅಲ್ಲಿ ಡೈವರ್ಸ್ ಸಿಕ್ಕರೆ ರೆಡಿನೇ, ಹೋಗೋದು ಬರೋದು. ಅದು ವ್ಯವಸ್ಥೆ ಇದೆ. ಈಗ ಡೈವರ್ಸ್ ಮಾಡೋ ಕಂಪ್ನಿಗಳೇ ದೊಡ್ಡ ದೊಡ್ಡ ನೆಟ್ವರ್ಕ್ ಇದ್ದಾಗಿದೆ ಅವರೇ, ಇಷ್ಟು ದಿವಸದಲ್ಲಿ ಮಾಡಿಸ್ಕೊಡ್ತೇವೆ ಅಂತ ಜನ ಸೇರಿಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಹೋದರೆ ನಮಗೆ ಆಶ್ಚರ್ಯ ಆಗ್ತದೆ. ಅದು ಹೈದರಾಬಾದ್ಗೆ ಹೋದ ಕಾಲಕ್ಕೆ ಹೇಳಿದರು, ಭಾರ ಖುಷಿಯಿಂದ ಪಾಪ ಬಿಡಿ ಮದುವೆ ನಿಶ್ಚಯ ಆಯಿತು ಅಂತ ಹೇಳಿದರು. ಒಂದು ತಿಂಗಳಿಗೆ ಫೋನ್ ಮಾಡ್ತಾರೆ, ಆಚಾರ್ಯ ಡೈವರ್ಸ್ ಅಪ್ಲಿಕೇಶನ್ ಕೊಟ್ಟಾಗಿದೆ ಆಗಲಿ. ತಿಂಗಳು ಕೂಡ ಸಂಸಾರ ಮಾಡಿಲ್ಲ ಅಂದರೆ ಸಂಸಾರಕ್ಕೆ ಬಂದೇ ಇಲ್ಲ, ನೆನಪಿರಲಿ. ಸಂಸಾರಕ್ಕೆ ಬಂದಿಲ್ಲ, ಆಮೇಲೆ 20 ಲಕ್ಷ ಡಿಮ್ಯಾಂಡ್ ಹೋಗಬೇಕು ಅಂತೆ. ಅದಕ್ಕೆ ಹೇಗಾಗುತ್ತೆ ಅಂದರೆ ನಮ್ಮ ಲಾಯರ್ ನಮ್ಮ ಕಡೆಯವ್ರನ್ನ ಹೊರತೇನೆ, ಎಲ್ಲ ರೆಡಿ ಮಾಡ್ಕೊಂಬಂದ್ಬಿಟ್ಟಿದ್ದಾಳೆ ಆಗಲೇ. ಅವಳು ಕೊನೆಗೆ 10 ಲಕ್ಷ ಸೆಟ್ಲ್ ಮಾಡ್ಕೊಂಡು ಕೈ ಬಿಡಿಸ್ಕೋಬೇಕಾಯ್ತು ಅಂತ ಹೇಳ್ತಾರೆ ಅವರು. ಫಾಸ್ಟೆಸ್ಟ್ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ, ಜನ ಬುದ್ಧಿ ಕೆಡದೇ ಇರ್ತದ. ಆದರೆ ಮುಂದೆ ಏನಾಗುತ್ತೆ ಯೋಚನೆ ಮಾಡೋದಿಲ್ಲ. ಆಗಿನ ಕಾಲದ ಉತ್ಸಾಹ, ತಂದೆ ತಾಯಿ ಬ್ಯಾಕಿಂಗ್ ಇರ್ತದೆ ಕೆಲವು ಸಲ. ಬಿಟ್ಟು ಬಂದು ನಾವು ನೋಡ್ಕೋದು ಏನು ನೋಡ್ಕೊಳ್ಳೋದು ಮಧ್ಯೆ, ಇವರೇ ಸಾಯ ಸ್ಥಿತಿ ಬಂದಿರ್ತಾರೆ, ನೋಡ್ಕೊಳ್ಳೋದು ಏನು ಬಂತು. ಹೀಗಾಗಿ ಅವರೂ ಇಲ್ಲ ಇವರೂ ಇಲ್ಲ, ಬೀದಿ ಬಿದ್ದು ಹೋಗ್ತಾ. ಅವಳದೇ ಸ್ಥಿತಿ ಆಯ್ತು ಅವಳಿಗೆ, ಬೀದಿಗೆ ಬಿದ್ದಲು, ಹೇಳೋರಿಲ್ಲ ಕೇಳೋರಿಲ್ಲ. ಆಗ ನಿರ್ವಾಹ ಹೊಟ್ಟೆಪಾಡು ನಡಿಬೇಕಲ್ಲ, ಆಗ ನರ್ತಕಿ ಅಲ್ಲಂತೆ, ಎಲ್ಲಿ ರಾಣಿ ಎಲ್ಲಿ ನರ್ತಕಿ. ಯಾರು ಡ್ಯಾನ್ಸರ್ ಆಗಿ, ಅದು ಕ್ಯಾಬರೆ ಡ್ಯಾನ್ಸರ್ ಇದ್ದಾಗ ಎಲ್ಲೋ ಹೋದ್ಲು ಅವಳು. ಇಲ್ಲ ಯಾರು ಯಾರು ಕೇಳಬೇಕು ಅವಳನ್ನು, ದುಡ್ಡು ಬೇಕಾಗಿತ್ತು, ಎಲ್ಲೆಲ್ಲೋ ಹೋದ್ಲು. ಕೊನೆಗೆ ಆ ಸ್ಥಿತಿಯಲ್ಲಿ ಹೀನಾಯವಾದ ಬದುಕನ್ನು ಬದುಕ್ತಾ ಇದ್ದಾಳೆ. ಈ ಕಡೆ ಏನಾಯಿತು, ದೊಡ್ಡವನು ಪಟ್ಟಾಭಿಷೇಕ ಆಯ್ತಲ್ಲ, ಅವನು ಸತ್ತು ಹೋದ. ಚಿಕ್ಕವರಿಗೆ ಪಟ್ಟಾಭಿಷೇಕ ಆಯ್ತು. ಅಲ್ಲೇ ಇದ್ದಿದ್ರೆ ರಾಣಿ ರಾಜನ ತಾಯಿ ಆಗಿರ್ತಿದ್ಲು. ಆ ಯೋಗ ಇಲ್ಲ ಅವಳು, ರಾಜಮಾತೆ ಅನಿಸ್ಕೊಳ್ಳೋ ಯೋಗ ಇಲ್ಲ. ಬೀದಿ ಬಿದ್ದು ಪಾಪಿ ಆಗಿಬಿಟ್ಟಿದ್ದೆ. ಸ್ವಲ್ಪ ಕಾದಿದ್ರೆ ಎಂಥ ಭಾಗ್ಯ ಸಿಕ್ತಿತ್ತು. ಆ ತಾಳ್ಮೆ ಇಲ್ಲ, ಅದಕ್ಕೆ ತಾಳುವಿಕೆಗಿಂತ ತಪವೂ ಇಲ್ಲ ಅಂತ ವಜ್ರಾಸವನ್ನು ಹೇಳ್ತಾರಲ್ಲ, ಆ ಮಾತು ಅನೇಕ ದಿವಸ ತಡ್ಕೋಬೇಕು. ಸ್ವಲ್ಪ ತಡ್ಕೊಳ್ಳಿ, ಡೈವರ್ಸ್ ಆಗಬೇಕು ಅಲ್ಲಿ ಬಿಟ್ಟು ಒಂದು 4 ದಿವಸ ಬಿಡಿ, ಮನಸ್ಸು ಚೇಂಜ್ ಆಗಿರುತ್ತಾಗಲೇ. ಅರ್ಜೆಂಟ್ ಮಾಡ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ, ಉದ್ವೇಗ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಅವಳು ರಾಣಿಯಾಗೋ ರಾಜ ಮಾತೆಯಾಗೋ ಅವಕಾಶ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಲು. ರಾಜನಾದ, ರಾಜನಾದ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಕಾರಣಕ್ಕೆ ತೂರು ಹೋಗೋ ಪ್ರಸಂಗ ಬಂತು. ಹೋದ ಅವನಿಗೆ ರಾಜ ಮಹಾರಾಜರಿಗೆ ಕೆಲವು ದೋಷಗಳಿರ್ತವೆ, ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ಕೆಲವು ಇರ್ತವೆ. ಸಂಗೀತಗಾರರ ಕೆಲವು ದೋಷ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕೆಲವು ದೋಷ, ಕೆಲವು ದೋಷ ಸಾವು ಎಲ್ರಿಗೂ ಇರೋದಿಲ್ಲ. ಮತ್ತು ಸಾಮಾನ್ಯವಾಗಿ ಎಲ್ಲ ಜಾಗಗಳೇ ಅಂತ ಕೆಲವು ಜಾಗಗಳು ಅಂತ ಹೇಳಿದರೆ ಅದು ದುರಭ್ಯಾಸ ಇರ್ತವೆ. ಕೆಲವು ರಾಜ ಮಹಾರಾಜರಿಗೆ ವ್ಯಸನಗಳು ದುರ್ವ್ಯಸನಗಳಿವೆಲ್ಲ ಕೂಡ. ವೇಶ್ಯಾಲೋಲುಪರು ಇರ್ತಾರೆ, ಇವನು ಯಾರೋ ಕೆಟ್ಟ ಸ್ನೇಹಿತರು ಸಿಕ್ಕರು, ವೇಶ್ಯಾಗ ನುಡಿಕೊಂಡು ಬಂದ. ಏನು ಮಾಡಬೇಕು, ಆಶ್ಚರ್ಯ ನೋಡಿ ಎಂಥ ಗತಿ ಬಂದಿದೆ ಗೊತ್ತಾ. ಅವನ ತಾಯಿನೇ ಅವಳು ವೇಶ್ಯ ವೃತ್ತಿ ನಡೆಸ್ತಿದ್ದಾಳೆ ಹೆಚ್ಚು ಕಡಿಮೆ. ಈಗ ಮಗನೇ ಬಂದಿದ್ದಾನೆ ಮನೆಗೆ, ಮಗ ಅಂತ ಇವನಿಗೆ ಗೊತ್ತಿಲ್ಲ, ತಾಯಿ ಅಂತ ಅವನಿಗೆ ಗೊತ್ತಿಲ್ಲ. ವೇಶ್ಯ ಅವಳ ಜೊತೆ ತಾತಿ ಕಳೆದೇ ಬಿಡ್ತಾನೆ ಪಾಪಿಷ್ಟ. ಆಮೇಲೆ ಮರು ದಿವಸ ಮನೆಗೆ ಹೋಗ್ತಾನೆ, ನೋಡ್ತಾರೆ ಬ್ರಾಹ್ಮಣರುಗಳು ಪಾಪ ಅಂತ. ಬ್ರಾಹ್ಮಣರಿದ್ದ ಕಾಲ ನೋಡಿದ ತಕ್ಷಣ ಹೇಳ್ತಾರೆ, ನೀನು ಭಾರಿ ಪಾಪ ಮಾಡಿದ್ದೆ ಅಂತ ಹೇಳ್ತಾರೆ. ಅಂಥ ಜನಗಳಿದ್ದ ಹಿಂದೆ ಇವತ್ತು ಪಾಪ ಅಂಬಂದು ತಕ್ಷಣ ಗೊತ್ತಾಗೋದಿಲ್ಲ. ಇವತ್ತು ಕೆಲವು ರೋಗಗಳಿರ್ತವೆ, ನಮಗೆ ತಕ್ಷಣ ಗೊತ್ತು, ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ತೇವೆ. ಕೆಲವು ಎಕ್ಸಿಬಿಟ್ ಆದಮೇಲೆ ಗೊತ್ತಾಗೋದು. ಇವತ್ತು ಹಿಂದಿನ ಕಾಲ ಪಾಪಗಳು ಯಾವುದಕ್ಕೆ ಜನ ಕಡಿಮೆ ಮಾಡ್ತಿದ್ರು ಅಥವಾ ಮಾಡ್ತಿದ್ದಿಲ್ಲ ಅಂದರೆ ತಕ್ಷಣ ನೋಡೋ ಜ್ಞಾನಗಳಿರ್ತಿದ್ರು. ನಮಗೆ ಕೈ ಕೆಸರು ಮೆತ್ತಿರ ತಷ್ಟ ಕಾಣಿಸುತ್ತಲ್ಲ, ಮನಸ್ಸಿಗೆ ಪಾಪ ತಷ್ಟ ಕಾಣಿಸೋದಿಲ್ಲ. ಕೆಸರು ನಮಗೆ ಹೇಗೆ ಡೈರೆಕ್ಟಾಗಿ ಕಾಣುತ್ತೋ ಪಾಪ ಹಾಗೆ ಕಾಣುತ್ತಂತೆ. ಇದು ವಿಶಿಷ್ಟವಾದದ್ದು. ಇದು ಅರ್ಥ ಮಾಡಿಕೊಂಡ್ರೆ ಪಾಪಗಳ ಪ್ರಭಾವ ಕಣ್ಣಿಗೆ ಕಾಣೋದಿಲ್ಲ, ಜ್ಞಾನದೃಷ್ಟಿ ಮಾತ್ರ ಕಾಣುತ್ತದೆ. ಆವತ್ತು ಮಡಿ ಮೇಲೆ ವಿಚಾರ ಯಾರಿಗೆ ಗೊತ್ತಾಗುತ್ತೆ ಜನಗಳಿಗೆ? ಇವತ್ತಿನ ದಿವಸ ಇವತ್ತೆಲ್ಲ ಮಡಿ ಅಂತ ತಿಳ್ಕೊಂಡು ಜನ ಇದ್ದಾರೆ, ಎಲ್ಲ ಮಡಿನೇ ಅವರಿಗೆ. ಮಡಿಯವರು ಒಂದೇ ಮೈಲಿಗೆ ಅಷ್ಟೇ, ನೋಡಿದಾರಲ್ಲ ಮಡಿ, ಅಂಥ ಪಾಪಿಷ್ಟರು ಸಿಗ್ತಾರಲ್ಲ. ಮೈಲಿಗೆ ಕಾಣೋದಕ್ಕೊಂದು ವ್ಯವಸ್ಥೆ ಇದೆ ತಾನೆ, ಮೈಲಿಗೆ ಅಂತ ಹೇಳೋದಕ್ಕೊಂದು ವ್ಯವಸ್ಥೆ ಇದೆಯಲ್ಲ. ಹೊಂದಂದ ಯಾವುದೋ ಬಾಟ್ಲು ತಂದಿಟ್ಟ, ಹೊಸ ಬಾಟ್ಲು ಮೈಲಿಗೆ ಅದು, ಹಳೆಯ ತುಳಸಿ ಭಾರಿ ಮಡಿ ಅದು, ನೆನಪಿರಲಿ. ತುಳಸಿ ಎಷ್ಟು ಹಳೆಯದಾದರೂ ಮಡಿ ಹೋಗೋದಿಲ್ಲ. ಕೆಲವು ಪದಾರ್ಥ ಈರುಳ್ಳಿ ಹೊಸ ಈರುಳ್ಳಿ ಅಷ್ಟೇ ಮೈಲಿಗೆ ಅದು, ಹೊಸ ಈರುಳ್ಳಿ ಹೊಸ ಬದನೆಕಾಯಿ ಅಂತ ತಿಳ್ಕೊಂಡ್ರೆ ಅಷ್ಟೇ. ಕೆಲವು ಹೊಸ್ತೊಂದು ಮಾತ್ರಕ್ಕೆ ಒಳ್ಳೆಯದಲ್ಲ, ತುಳಸಿ ಹಳೆಯದೊಂದು ಮಾತ್ರಕ್ಕೆ ಕೆಟ್ಟದ್ದಲ್ಲ. ಪಾವಿತ್ರ ಪಾವಿತ್ರನ ಯಾವಾಗಲೂ ಮಹಾಲಕ್ಷ್ಮಿ ಸನ್ನಿಧಾನ ಇರಲೇಬೇಕಾದ್ರೊಳಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪಾಪ ನೋಡೋ ಕಣ್ಣಿದ್ದ ಕಾಲ ಅದು. ತಷ್ಟ ಬ್ರಾಹ್ಮಣರು ಹಿಡಿತಾರೆ, ಏನು ಎಂಥ ಪಾಪ ಮಾಡಿ